ಬಹಳ ದಿವಸ ಕಾಡತ್ತೆ ಅಂತ ಅರ್ಥ. ಸ್ಲೋ ಆಗಿ ಮೂವ್ ಆಗ್ತಾನಲ್ಲ, ತುಂಬ ಕಾಡ, ಹೆಚ್ಚು ಕಾಡದದು. ಅದಕ್ಕೆ ಶನೈಹಿ ಅನ್ನೋ ಪದ ಅಲ್ಲಿ ಬರುತ್ತೆ. ಶನೈಹಿ ಶನೈಹಿ ಉಪರಮೇ ಬುದ್ಧ್ಯ ಧೃತಿ ಗೃಹೀತಯ. ಒಳ್ಳೆಯ ದೃಢವಾದ ಧೈರ್ಯ, ಧೃತಿ ಅಂದರೆ ಧಾರಣ ಸಾಮರ್ಥ್ಯ. ಅಂತ ಧಾರಣ ಸಾಮರ್ಥ್ಯ ಇರತಕ್ಕಂಥ ಬುದ್ಧಿಯಿಂದ ಇಂದ್ರಿಯಗಳನ್ನು ವಿತ್ರ ಮಾಡ್ಕೋ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಉಪರ ಪ್ರತ್ಯಾಹಾರ, ವಾಪಸ್ ತಗೊಳ್ತಾ ಹೋಗುದು, ರಿವರ್ಸ್ ಗೇರಲ್ಲಿ ಹೋಗ್ತಾರಲ್ಲ ಆ ಟೈಪ್. ಇಂದ್ರಿಯಗಳ ರೂಪದಿಂದ, ಸ್ಪರ್ಶ ಗಂಧಾದಿಗಳಿಂದ ತಗೊಂಡು ಬಿಟ್ಟು. ಯಾಕೆ ಅಂತಾರೆ ಗೊತ್ತಾ ಮಾತನ್ನ? ಬರೀ ಕಣ್ಮುಚ್ಚಿದ್ ಮಾಡ್ತಿರ್ಕ ಅವೆಲ್ಲ ಹೋಗೋದಿಲ್ಲ, ಏನು ನೋಡ್ತಾ ಇರ್ತಾರೆ, ಅಡ್ಡ ಬಂದ್ಬಿಡ್ತಾರೆ ಯಾರೋ, ಅದು ತೆಗೋದಿಲ್ಲ. ಅಯ್ಯೋ ಅಡ್ಡ ಬಂದ ದುಃಖ ಆಗುತ್ತೆ ಹೊರತು ಮನಸ್ಸು ಹೋಗೋದಿಲ್ಲ ವಾಪಸ್. ಅದಕ್ಕೇನು ಮಾಡಬೇಕಾಗ, ಕಣ್ಣು ಮುಚ್ಚಿದ್ರೆ ವಸ್ತು ಕಾಣೋದಿಲ್ಲ ಅಷ್ಟೇನೆ, ವಸ್ತುನ ಮನಸ್ಸು ಹೋಗ್ತಾನೆ ಇರುತ್ತೆ. ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದೆ. ಮನಸ್ಸು ಹೋಗೋದು ವಾಪಸ್ ತಗೋಬೇಕಲ್ಲ, ಅದನ್ನು ಪ್ರತ್ಯಾಹಾರ ಅಂತ ಕರೆದು ವಾಪಸ್ ತಗೊಳ್ಬೇಕು. ಶನೈಹಿ ಶನೈಹಿ ಉಪರಮೇತ್ ಬುದ್ಧ ಧೃತಿ ಗೃಹೀತಯ. ಮತ್ತೆ ಬುದ್ಧಿನ ಎಲ್ಲಿಡಬೇಕಾಗಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದ್ರೆ ಎಲ್ಲಿಡಬೇಕು? ಅದನ್ನು ತುಂಬ ಜನ ಗೊತ್ತಿಲ್ಲ. ಎಷ್ಟೋ ಜನ ಯೋಗ ಮಾಡೋದು ಅಂತ ಹೇಳಿದರೆ ಮೈಂಡ್ ವೆಕೇಟ್ ಮಾಡೋದು ಅಂತ ಹೇಳಿದ್ದೆ. ಮನಸ್ಸನ್ನು ವೆಕೇಟ್ ಮಾಡಬೇಕು. ವೆಕೇಟ್ ಮಾಡಿ ಏನು ಉಳಿಯುತ್ತೆ ಅಲ್ಲಿ? ಶೂನ್ಯ ಕಂಡಕ್ಕೆ ಕಾಣೋದು. ಶೂನ್ಯ ಕಂಡಕ್ಕೆ ಕಾಣೋದ್ರಿಂದ ನಾನು ಸುಖ ಆಗೋದಿಲ್ಲ, ದುಃಖ ಆಗುತ್ತೆ, ಭಯ ಆಗುತ್ತೆ. ಇದು ಯೋಗ ಅಲ್ಲ, ಅದು ಒಂದು. ಮತ್ತು ಎಷ್ಟೋ ಜನ ಯೋಗದ ಕಾನ್ಸೆಪ್ಟ್ಗಳು ಆಧುನಿಕರಿಗೆ ಮನಸ್ಸನ್ನು ವಾಪಸ್ ತಗೋತೀರಿ ಕರೆಕ್ಟು, ಎಲ್ಲಿಡಬೇಕು ಆಮೇಲೆ? ಕೆಲಸ ರಿಸೈನ್ ಮಾಡ್ತೀರಿ ಕರೆಕ್ಟು, ಮುಂದೇನು ಮಾಡ್ತೀರಿ ಆಮೇಲೆ? ಏನೋ ವ್ಯವಸ್ಥೆ ಆಗಬೇಕಲ್ಲ ನಿಮಗೀಗ. ಅದಕ್ಕೆ ಹೇಳ್ತಾರೆ, ಇದನ್ನು ಬಿಡು, ಒಳ್ಳೆಯದನ್ನು ಹಿಡೀರಿ ಅಂತ ಹೇಳಿದ್ದೆ. ಚಿಕ್ಕ ಕೆಲಸ ಬಿಟ್ಟ ದೊಡ್ಡ ಕೆಲಸಕ್ಕೆ ಹೋದ, ವಸ್ತುನ ಬಿಟ್ಟುಬಿಡಿ. ಆತ್ಮ ಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯೇ. ಆತ್ಮ ಅಂದರೆ ಪರಮಾತ್ಮ. ಅನ್ಯಾವಾಚೋ ವಿಮುಂಚಥ ತಮೇವೈಕಂ ಜಾನಥ ಆತ್ಮಾನಂ ಉಪನಿಷತ್ತಿನ ಮಾತು. ಬೇರೆ ಎಲ್ಲ ವಿಷಯ ಬಿಟ್ಟುಬಿಡಿ, ದೇವರ ಕಡೆ ಮನಸ್ಸನ್ನು ಹಾಕಿ. ತಮೇವೈಕಂ ಜಾನಥ ಆತ್ಮಾನಂ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಪರಮಾತ್ಮನಲ್ಲೇ ಮನಸ್ಸು ಹಾಕಬೇಕು, ಬೇರೆ ಕಡೆ ಹಾಕಬಾರದು. ಆತ್ಮ ಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯೇ. ದೇವರ ಕಡೆ ಮನಸ್ಸನ್ನು ಹಾಕಿ ಬೇರೆದನ್ನು ಮನಸ್ಸಲ್ಲಿ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು, ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಎಲ್ಲರಿಗೂ ಯಾತ ಸಾಧ್ಯವಾಗೋದಿಲ್ಲ ಅಂದರೆ ದೇವ್ರ ಬಗ್ಗೆ ಯೋಚನೆ ಮಾಡಿ, ದೇವ್ರ ಬಗ್ಗೆ ಗೊತ್ತಿರಬೇಕಲ್ಲ ಫಸ್ಟು, ಅದೇ ಗೊತ್ತಿಲ್ಲ, ಆದ್ದರಿಂದ ಕಾನ್ಸಂಟ್ರೇಷನ್ ಬರೋದಿಲ್ಲ. ದೇವ್ರ ಬಗ್ಗೆ ಕೇಳಬೇಕು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ದೇವ್ರು ದೇವಸ್ಥ ದೇವ್ರ ಬಗ್ಗೆ ಕೇಳಬೇಕು. ಉಡುಪಿಗೋ ತಿರುಪತಿಗೋ ಹೋಗ್ತಾನೆ, ದೇವರನ್ನು ನೋಡ್ತಾನೆ, ಆ ಚಿತ್ರ ಪೂರ್ತಿ ತಲೆ ಉಳಿಬೇಕಾಗೆ. ಅದಕ್ಕೆ ವಾಸನ ಅಂತ ಹೇಳೋದು, ವಾಸನ ಅದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಈ ಫೋಟೋ ತೆಗೆದಾಗ ನೆಗೆಟಿವ್ನಲ್ಲಿ ಬರುತ್ತಲ್ಲ, ಆ ರೀತಿ ವಾಸನ ಕ್ರಿಯೇಟ್ ಆದರೆ ಡೆವಲಪ್ ಮಾಡಬೇಕಾದ್ರೆ, ಅದನ್ನು ನೋಡಿದ್ರೆ ಉಪಯೋಗ ಇಲ್ಲ, ಡೆವಲಪ್ ಮಾಡಿದ ಗೊತ್ತಾಗ. ಅಲ್ಲಿ ಕೇಳುವುದು ಕಂಡ ರೂಪವನ್ನು ಧ್ಯಾನಿಸಿಕೊಂಡು ಬಂದು ಮನಸ್ಸು ಚಿಂತನೆ ಮಾಡುತ್ತೆ, ಮತ್ತೆ ಮತ್ತೆ ಯಾತಕ್ಕೆ ಹೋಗ್ತಾನೆ? ಗ್ಯಾಪ್ ಅಂತ ಮನಸ್ಸು ಫೇಡ್ ಆಗುತ್ತೆ, ಮತ್ತೆ ಫ್ರೆಶ್ ಮಾಡ್ಕೊಳ್ಳೋಕೆ ಹೋಗ್ತಾನೆ. ಮತ್ತೆ ನೋಡೋದು ಫ್ರೆಶ್ ಮಾಡಿಕೊಡು. ಆ ರೀತಿ ಮಾಡಿ 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 ಆ ರೂಪದ ಚಿಂತನೆ ಮಾಡ್ತಾನೆ. ಅದೇ ದೇವರಲ್ಲ, ಮತ್ತೆ ಅದೇ ದೇವರಲ್ಲ, ದೇವರ ಚಿತ್ರ ಅಷ್ಟೇ. ದೇವ್ರ ಫೋಟೋ ಇದ್ರೆ ಹಾಗೋ ಹಾಗೆ. ಆ ನೇದಂ ಯದಿದಂ ಉಪಾಸತೆ ಉಪನಿಷತ್ ಹೇಳೋದು. ಧ್ಯಾನ ಮಾಡೋದು ದೇವರಲ್ಲ, ಮತ್ತೆ ದೇವರ ಚಿತ್ರ ಅಷ್ಟೇನೆ. ಆ ರೀತಿ ಮಾಡ್ತಾ ಮಾಡ್ತಾ ಹೋದಂತೆ ದೇವ್ರು ಯಾರು ಯಾರು ಅಂತ ಕೇಳಿದರೆ ರಾಮ ಕೃಷ್ಣಾದಿ ರೂಪಗಳ ಚಿಂತನೆ ಮಾಡಿದರೆ ಕೊನೆಗೆ ಒಂದು ದಿವಸ ಆಗ ದೇವರು ಕಾಣಿಸ್ತಾನೆ. ಶನೈ ಶನೈರು ಪರಮೇ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮ ಸಂಸ್ಥಂ ಮನಃಕೃತ್ವ ನಾ ಕಿಂಚಿದಪಿ ಚಿಂತೆಯೇ. ಏನನ್ನೂ ಚಿಂತಿಸದೆ ದೇವರ ಕಡೆ ಮನಸ್ಸಾಕ ಮಾತನ್ನು ಆಚಾರ್ಯರು ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈಶಪದೆ. ಈಶಪದೆ ಅಂದರೂ ಒಂದೇ, ಆತ್ಮಸಂಸ್ಥಂ ಅಂದರೂ ಒಂದು. ಪರಮಾತ್ಮನಲ್ಲಿ ಸಮ್ಯಕ್ ಸ್ಥ, ಚೆನ್ನಾಗಿ ನಿಲ್ಲಬೇಕು, ದೃಢವಾಗಿ ನಿಲ್ಲಬೇಕು. ಆ ರೀತಿ ಮಾಡಿ ಯಥೋ ಯಥೋ ನಿಶ್ಚರತಿ ತತ ತತ್ ತಥೋ ತತಃ ಯತಃ ಯತಃ ನಿಶ್ಚರತಿ. ಎಲ್ಲೆಲ್ಲಿ ಮನಸ್ಸು ಹೋಗುತ್ತಲ್ಲ ತಥೋ ತತಃ ತತಃ ನಿಯಮ್ಯ ಏತತ್ ಆತ್ಮನ್ನೇವ ವಶಂ ನಯೇತ್. ಮನಸ್ಸು ಬಿಡೋದಿಲ್ಲ, ಮನಸ್ಸು ನಿಲ್ಲಿಸೋದು ಭಾರಿ ಕಷ್ಟ. ವಿಜಯದಾಸ ಹೇಳ್ತಾರೆ, ಜಗತ್ತಲ್ಲಿ ಏನನ್ನು ಬೇಕಾದರೂ ಮಾಡಬಹುದು, ಮನವ ನಿಲ್ಲಿಸುವುದು ಬಹು ಕಷ್ಟ ಅಂತ ಹೇಳ್ತಾರೆ. ಮನ ನಿಲ್ಲಿಸೋದು ಭಾರಿ ಕಷ್ಟ, ಕಂಟಿನ್ಯೂಸ್ ಆಗಿ ಅದು ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ. ಅಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ, ಏನೋ ಹೋಗ್ತಾನೆ ಇರುತ್ತೆ. ಒಂದು ದೇವ್ರ ಮುಂದೆ ಕೂತಿರ್ತಾನೆ, ದೇವ್ರನ್ನ ಬಿಟ್ಟು ಎಲ್ಲ ಕಡೆ ಓಡಾಡ್ತಿರುತ್ತದು. ಅವನು ಅಲ್ಲೋ ಇಲ್ಲೋ ಆಲ್ ಇಂಡಿಯಾ ಟೂರು ಆ ಸಮಯದೊಳಗೆ, ಬೇರೆ ಕಡೆ ಅಲ್ಲೋ ಎಲ್ಲೆಲ್ಲೋ ಓಡಾಡ್ತಾನೆ ಇರುತ್ತಂತೆ. ಇದು ಮನಸ್ಸಿನ ವಿಚಿತ್ರವಾದ ಸ್ವಭಾವ. ರಣರಂಗ ಜಯಿಸಲೇಬಹುದು ಅಂತ ಹೇಳ್ತಾರೆ. ಬೇಕಾದ್ರೆ ಉರಿಯ ಕೈಯಿಂದ ಬೇಕಾದ್ರೆ ಬೆಂಕಿ ಹಿಡಿಬಹುದು, ಬೆಕ್ಕಾದ್ದು ಮಾಡಬಹುದು. ಮನಸ್ಸನ್ನು ನಿಯಂತ್ರಣ ಮಾಡೋದು ಭಾರಿ ಕಷ್ಟ. ಒಂದು ಅಜ್ಜನ ಪ್ರಶ್ನೆ ಕೇಳೇ ಕೇಳ್ತಾನೆ ಅದನ್ನು ಉತ್ತರ. ಆ ಉತ್ತರನೇ ನಿಜವಾದ ನಮಗೆಲ್ಲ ಅತ್ಯಂತ ರೆಲೆವೆಂಟ್ ಆಗೋ ಭಾಗ ಆ ಭಾಗ ಬರುತ್ತೆ. ನ ಕಿಂಚಿದಪಿ ಚಿಂತೆಯೇತ್ ದೇವ ಆತ್ಮನ್ನೇವ ವಶಂ ನಯೇತ್. ಪರಮಾತ್ಮನ ವಶದಲ್ಲೇ ಇಡಬೇಕು. ಆ ರೀತಿ ಭಗವಂತನ ಚಿಂತನೆ ಮಾಡ್ತಾ ಹೋದರೆ ಆಗ ನಿಧಾನ ಯೋಗಿ ಆಗಲೇ ಶುರುವಾಗ್ತಾನೆ, ದೇವ್ರನ್ನ ಕಾಣಲಿಕ್ಕೆ ಶುರು ಮಾಡ್ತಾನೆ. ಒಂದು ಐಡಿಯಾ ಒಂದು ಬಂದು ಹಂತದಲ್ಲಿ ಬರುತ್ತಲ್ಲ, ಆಗಲೇ ಸುಖದ ಸ್ಟೇಜ್ ಎವ್ರೆಸ್ಟೇಜ್ ಅಂದರೆ ಸುಖ ಕೊಡುತ್ತಂತೆ. ಆಚಾರ ಹೇಳ್ತಾರೆ, ಯೋಗ ಸಿದ್ಧನಾದ ಮೇಲೆ ಸುಖ ಸಿಗೋದಲ್ಲ, ಯೋಗ ಮಾಡ್ತಿರ್ಬೇಕಾದ್ರೆ ಸುಖ ಸಿಗುತ್ತೆ ಅಲ್ಲ, ಯೋಗ ಮಾಡಲಿಕ್ಕೆ ಅಂತ ಹೊರಳಕ್ಕೆ ಇಷ್ಟಪಡ್ತಾನಲ್ಲ ಆಗಲೇ ಸುಖ ಸಿಗಲು ಶುರುವಾಗಿರುತ್ತ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ನಮಗೆ ಅದು ಗೊತ್ತಾಗೋದಿಲ್ಲ. ಸಿನಿಮಾ ಟಿಕೆಟ್ ಸಿಕ್ಬಿಡ್ತಾರೆ ಆಗಲೇ ಖುಷಿ ಇವನಿಗೆ, ಸಿನಿಮಾ ನೋಡೇ ಇಲ್ಲ, ಟಿಕೆಟ್ ಕ್ಯೂ ನಿಂತಾಗಲೇ ಖುಷಿ ಆಗಲಿ ಅವನಿಗೆ. ಅಬ್ಬ ನಾ ಹೋಗ್ತೇನಲ್ಲ, ಅಬ್ಬ ಹೋಗ್ತೇನಲ್ಲ, ನರಕಕ್ಕೆಂಬೋ ಗೊತ್ತಿರೋದಿಲ್ಲ ಪಾಪ, ಇಲ್ಲಿಗಂತೂ ಹೋಗ್ತೇನಲ್ಲ ಅಂತ ಅವನು ಯೋಚನೆ. ಆಗಲೇ ಖುಷಿ ಅವನಿಗೆ. ಇನ್ನೇನು ಟ್ರೈಲ್ ಒಂದು ತೋರಿಸ್ತಿರ್ತಾರೆ, ಏನು ಆನಂದವೇ ಆನಂದ. ಏನು ಮುಖ್ಯ ಸೀನ್ ಬಂದ್ಬಿಡು, ಶುರುವಾಗಿಬಿಟ್ಟಿದ್ರೆ ಪ್ರಾಣ ಹೋಗಾಗಿಬಿಡುತ್ತಾನೆ. ಸ್ವಲ್ಪ ಲೇಟಾಗಿ ಟಿಕೆಟ್ ಸಿಕ್ಬಿಟ್ರೆ ಅಯ್ಯೋ ಎಷ್ಟು ಸೀನ್ ಮುಗಿದೋಗ್ಬಿಡುತ್ತೋ ಅಂತ ಗೋಳಾಡ್ತಿರ್ತಾನೆ ಪಾಪ. ಈ ಉತ್ಸಾಹ ಹೇಗಿದೆ ನೋಡಿ, ದೇವ್ರ ಬಗ್ಗೆ ಯೋಗ ಮಾಡ್ಲಿಕ್ಕೆ ಹೋಗ್ತಾರ, ನಾನು ದ್ವಾದಶಸ್ತ್ರ ಕಲಿತೇನೆ, ವಿಷ್ಣು ಸಹಸ್ರನಾಮ ಕಲಿತೇನೆ, ಈ ಕಾನ್ಸೆಪ್ಟೇ ಖುಷಿ ಕೊಡುತ್ತಂತೆ. ಕಲಿತ ಮೇಲಲ್ಲ, ಕಲಿಬೇಕು ಅನ್ನೋದು ಅಷ್ಟು ಖುಷಿ ಅವನಿಗೆ. ಆದ್ದರಿಂದ ಅಲ್ಲಿ ಸುಖ, ಮುಂದೆ ಸುಖ, ಮತ್ತೆ ಸುಖ, ಆ ಸುಖ ಬೆಳೀತಾ ಹೋಗುತ್ತೆ. ಹಾಗೇನೆ ಪರಮಾವಧಿ ಮಟ್ಟಕ್ಕೆ ಹೋಗ್ತಾನೆ. ಆ ಹಂತದೊಳಗೆ ಜೀವ ಯಾವ ಸ್ಥಿತಿಯಲ್ಲಿ ತಲುಪಿರ್ತಾನೆ ಅಂದರೆ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಇದು ಅವನ ನೋಡಿ ದೃಷ್ಟಿಕೋನದ ಸ್ಥಿತಿ ಹೀಗೆ ಬರುತ್ತೆ. ಸರ್ವಭೂತಸ್ಥಂ ಆತ್ಮಾನಂ, ಪರಮಾತ್ಮನನ್ನ ಎಲ್ಲ ಪ್ರಾಣಿಗಳ ಒಳಗೆ ಕಾಣ್ತಾನ. ಅದೇ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಪ್ರತಿಯೊಂದು ಪ್ರಾಣಿಗಳಲ್ಲಿ ಭಗವಂತನನ್ನು ಕಾಣ್ತಾನೆ, ಪ್ರತಿಯೊಬ್ಬರಲ್ಲಿ ಭಗವಂತನನ್ನು ಕಾಣ್ತಾನೆ. ಇದು ನಮಗೆ ಹೊರಗೆ ಅರ್ಥ ಆಗುತ್ತೆ. ಕರೆಂಟ್ ದೀಪ ನೋಡ್ತಾನೆ ಕರೆಂಟ್ ಗೊತ್ತಾಗುತ್ತೆ, ಫ್ಯಾನ್ ನೋಡ್ತಾನೆ ಕರೆಂಟ್ ಕಾಣುತ್ತೆ, ಫ್ರಿಡ್ಜ್ ನೋಡ್ತಾನೆ ಕರೆಂಟ್ ಕಾಣುತ್ತೆ, ವಾಷಿಂಗ್ ಮಿಷಿನ್ ನೋಡ್ತಾನೆ ಕರೆಂಟ್ ಕಾಣುತ್ತೆ, ಏನು ಕಂಡ್ರೆ ಕರೆಂಟ್ ಕಾಣುತ್ತೆ. ಹಾಗೆ ಏನು ಕಂಡ್ರೆ ದೇವ್ರು ಕಾಣ್ತಾನಲ್ಲ ಅವನು ಯೋಗಿ ಅಂತ ಹೇಳ್ತಾರೆ. ಉಳಿದವರಿಗೆ ಇವ್ರ ಹೀಟರ್ ಬಿಟ್ಬೇಡಿ ಅಂತೀರಿ, ನಾವು ಫ್ಯಾನ್ ಹಾಕಿ ಬಿಟ್ಬಾರ್ದು ಅಂತ ಕೇಳಿದರೆ ಕೆಲವರು ಇರ್ತಾರೆ, ದೊಡ್ಡ ಬ್ರೈಟೆಸ್ಟ್ ಲೈಟ್ ಇರುತ್ತೆ ನೋಡಯ್ಯ, ಅದು ಮತ್ತೆ ಪ್ಲಗ್ ತೆಗೆದಿದ್ದೀರಿ ಮುಟ್ಬಿಡ್ಬೇಡ ಶಾಕ್ ಹೊಡಿಯುತ್ತೆ. ಅರ್ಥ ಆಗುತ್ತೆ, ಓ ದೊಡ್ಡ ಬಲ್ಬ್ ಹಾಕಿದ್ದಾರೆ ಶಾಕ್ ಜ್ವರ ಹೊಡಿಯುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲ ಬೆಡ್ ಲೈಟ್ ಹಾಕಿರ್ತಾರೆ ಅಂತೇಳಿ ಮತ್ತೆ ಕೈ ಇಡಬೇಡ, ಇಷ್ಟೇ ಇದ್ದಲ್ಲಿ ಏನು ಮಹಾ ಸುಡುತ್ತೆ ಅಂತ ಕೈ ಇಟ್ಟರೆ ಅಲ್ಲಿ ಎಷ್ಟು ಹೊಡಿಯೋ ಅಷ್ಟೇ ಹೊಡಿಯುತ್ತೆ. ಮತ್ತೆ ಅದು ಡಿಫ್ರೆನ್ಸ್ ಇರೋದು ಬಲ್ಬಲ್ಲೇ ಹೊರತು ವೋಲ್ಟೇಜ್ ಡಿಫ್ರೆನ್ಸ್ ಅಲ್ಲ, ಅಷ್ಟೇ ಜೋರಾಗಿರುತ್ತೆ. ಅದಕ್ಕೆ ಶುನಿಚೈವ ಶ್ವಪಾಕೇಚ ಪಂಡಿತಾಸ್ತಮ ದರ್ಶನ. ನಾಯಿಯೊಳಗಿರೋ ಪರಮಾತ್ಮ, ಗೋವಳಗಿರೋ ಪರಮಾತ್ಮ, ಜ್ಞಾನಿಗಳಿಗಿರೋ ಪರಮಾತ್ಮ ವೇರಿ ಆಗೋದೇ ಇಲ್ಲ. ಪರಮಾತ್ಮ ಒಂದೇ ರೀತಿ ಇರ್ತಾರೆ. ಹುಡುಗರಿಗೆ ಅರ್ಥ ಆಗಲಿಲ್ಲ, ಜೀವರು ವೇರಿ ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಜೀವರು ವೇರಿಯಾಗೇ ಆಗ್ತಾರೆ, ಒಳಗಿರೋ ಪರಮಾತ್ಮ ವೇರಿ ಆಗೋದಿಲ್ಲ. ಮತ್ತು ಎಲ್ಲಿ ಮುಟ್ಟಿದ್ರು ಕರೆಂಟ್, ಮನೆಯೊಳಗೆ ಯಾವ ಜಾಗದಲ್ಲಿ ಮುಟ್ಟಿದ್ರು ಕೂಡ ಅಷ್ಟೇ ಶಾಕ್ ಹೊಡೆಯುತ್ತಲ್ಲ. ಅದೇ ರೀತಿಯಲ್ಲಿ ಪರಮಾತ್ಮ ಎಲ್ಲ ಕಡೆ ಇರೋದ್ರಿಂದ ಎಲ್ಲಿ ದ್ರೋಹ ಮಾಡಿದರೂ ಕೂಡ ನಮಗೆ ಶಿಕ್ಷೆ ಆಗೇ ಆಗುತ್ತೆ. ಆದ್ದರಿಂದ ಸರ್ವತ್ರ ಸಮದರ್ಶನ ಯುಕ್ತ ಯುತ್ಯುಚ್ಯತೆ ಯೋಗಿ ಸರ್ವತ್ರ ಸಮದರ್ಶನ. ಎಲ್ಲ ಕಡೆಗೂ ಸಮದರ್ಶನನಾಗ್ತಾನೆ. ಇದರರ್ಥ ನಿನ್ನೆ ನೋಡಿದ್ದೇವಾಗಲೇ, ಸಮ ಅಂದರೆ ದೇವರನ್ನು ಸಮವಾಗಿ ನೋಡ್ತಾನೆ ಅಂತ ಒಂದರ್ಥ. ಆಯಾ ವ್ಯಕ್ತಿಗಳನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ನೋಡ್ತಾನೆ ಅಂತ ಇನ್ನೊಂದರ್ಥ. ಅದನ್ನು ಬಿಟ್ಟು ಎಲ್ಲರೂ ಒಂದು ಏಜಿ ಕೊಟ್ಟು ಬೀಜಿ ಕೊಟ್ಟು ಸೀಜಿ ಕೊಟ್ಟು ಡಿ ಅಲ್ಲ, ಆ ರೀತಿ ನೋಡೋದಿಲ್ಲ, ಎಲ್ಲರೂ ಈ ರೀತಿಯಾಗಿ ನೋಡ್ತಾನೆ ಅಂತ ತಾತ್ಪರ್ಯ. ಇಂಥ ಹಂತವನ್ನು ತಲುಪಲಿಕ್ಕೆ ಎಷ್ಟು ಶ್ರಮ ಪಡಬೇಕು ಮನುಷ್ಯ. ಇದನ್ನೆಲ್ಲ ಒಂದೇ ಓದಿ ಮಾಡಬೇಕು, ಇದನ್ನು ಸುಮ್ಮನೆ ಮಾಡಿದ್ರೆ ಉಪಯೋಗ ಇಲ್ಲ. ಅದಕ್ಕೆ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂತ ಹೇಳಿ, ಜ್ಞಾನವಿಲ್ಲದೆ ಯೋಗ ಬರೋದಿಲ್ಲ. ಇವತ್ತು ಕೆಮಿಸ್ಟ್ರಿಗೋ ಯಾವುದಕ್ಕೋ ಪ್ರಾಕ್ಟಿಕಲ್ಗೆ ಹೋಗ್ತಾನೆ ಹುಡುಗ, ಥಿರಿನೇ ಗೊತ್ತಿಲ್ಲ, ಹೋಗಿ ಏನಾಗುತ್ತೆ ಅವನಿಗೆ, ಯಾಸಿಡ್ ಮೈ ಕೈ ಮೇಲೆ ಸುಟ್ಕೊಂಡ್ಬರ್ತಾನೆ ಅಷ್ಟೇ. ಥಿರಿ ಚೆನ್ನಾಗಿ ಗೊತ್ತಿರು, ಪ್ರಾಕ್ಟಿಕಲ್ ಮಾಡೋದಕ್ಕೆ ಥಿರಿ ಚೆನ್ನಾಗಿ ಯಾರಿಗೆ ಗೊತ್ತಿಲ್ಲ ಅದು ಪ್ರಾಕ್ಟಿಕಲ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಜ್ಞಾನದ ಆಸ್ಪೆಕ್ಟ್ ಯಾರಿಗೆ ಗೊತ್ತಿಲ್ಲ ಅವನೆಂದೂ ಯೋಗಿ ಆಗೋದಿಲ್ಲ. ಇವತ್ತು 50 ರೂಪಾಯಿ ಯೋಗಕ್ಕೆ ಹೋಗೋರಿಗೆ ಜ್ಞಾನದ ಹೆಸರು ಕೂಡ ಗೊತ್ತಿಲ್ಲ ಅವರಿಗೆ, ಗೀತೆ ಅಂತಿದೆ ಅಂತಲೇ ಗೊತ್ತಿರೋದಿಲ್ಲ. ಫಸ್ಟ್ ಆಫ್ ಆಲ್ ಇವರೇನು ಯೋಗ ಮಾಡ್ತಾರೆ, ಈ ಮಧ್ಯೆ ಏನು ಯೋಗ ಮಾಡೋದಿಲ್ಲ. ಯೋಗದ ಹೆಸರು ಅರ್ಥ ಅದು ಅಲ್ವೇ ಅಲ್ಲ. ಯೋಗ ಮಾಡಬೇಕು, ಫಸ್ಟ್ ಓದೋ ಅಭ್ಯಾಸ ಮಾಡಿ ಅಂತ ಹೇಳಿ. ಫಸ್ಟ್ ಓದಿ, ಓದಕ್ಕೆ ಬರೋದಿಲ್ಲ, ಕೇಳಿ ಫಸ್ಟ್, ಕೇಳಿ ಯೋಚನೆ ಮಾಡಿ ತಿಳ್ಕೊಳ್ಳಿ, ಕ್ರಮವಾಗಿ ಅದು ಅಪ್ಲೈ ಮಾಡಕ್ಕೆ ಶುರು ಮಾಡಬೇಕಾದ್ರೆ ಓದಿದ್ದನ್ನು ಕಂಡಿದ್ದನ್ನು ಏನು ದೇವ ಮನಸ್ಸಲ್ಲಿ ಕಾಣ್ತೇವಲ್ಲ ಅದು ಯೋಗಕ್ಕೆ ದಾರಿ ಆಗುತ್ತೆ ಹೊರತು ಸುಮ್ಮನೆ ಕಣ್ಣು ಮುಚ್ಕೊಂಡ್ರೆ ಯೋಗ ಅಲ್ಲ. ಎಲ್ಲಿ ಕೂತರೂ ಯೋಗ ಆಗೋದಿಲ್ಲ. ಸೊ ಆಧುನಿಕ ಯೋಗದ ಕಾನ್ಸೆಪ್ಟಿಗೂ ಭಗವದ್ಗೀತೆ ಹೇಳಿದ ಯೋಗದ ಚಿತ್ರಕ್ಕೂ ಅರ್ಥಾತ್ ಸಂಬಂಧ ಇಲ್ಲ, ಅಷ್ಟು ದೂರದ ಪಾತ್ರಗಳವೆಲ್ಲ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ, ಈ ರೀತಿ ವೀಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ವೀಕ್ಷತೆ ಯೋಗಯುಕ್ತಾತ್ಮ, ಯೋಗಯುಕ್ತನಾದ ಮನಸ್ಸಿನವನು ಎಲ್ಲ ಕಡೆಗೆ ನೋಡ್ತಾ ಸಮದರ್ಶನನಾಗಿರ್ತಾನೆ. ಇದರಿಂದ ಏನು ಪ್ರಯೋಜನ ಅಂತ ಹೇಳುತ್ತಾನೆ. ಇಲ್ಲೊಂದು ಅರ್ಥ ಗೊಂದಲ ಬರುತ್ತೆ. ಎಲ್ಲ ಪ್ರಾಣಿಗಳನ್ನು ಪರಮಾತ್ಮನಲ್ಲಿ ನೋಡ್ತಾನೆ, ಸರ್ವಭೂತಸ್ಥಮಾತ್ಮಾನಂ ಎಲ್ಲ ಪ್ರಾಣಿಗಳ ಒಳಗೆ ಭಗವಂತನ ನೋಡ್ತಾನೆ, ಸರ್ವಭೂತಾನಿ ಚಾತ್ಮನಿ ಎಲ್ಲ ಪ್ರಾಣಿಗಳನ್ನು ಭಗವಂತನೊಳಗೆ ನೋಡ್ತಾನೆ. ನಮಗೆ ಕಾಂಟ್ರಡಿಕ್ಷನ್ ಕಂಡ ಕಾಣುತ್ತೆ. ಎಲ್ಲರನ್ನ ಎಲ್ಲರ ಒಳಗೆ ಪರಮಾತ್ಮನ ಕಾಣ್ತಾನೆ, ಸರಿ ಹೋಯಿತು. ಆದರೆ ಎಲ್ಲ ಒಳಗೆ ಪರಮಾತ್ಮನ ಕಾಣೋ ವ್ಯಕ್ತಿ ಪರಮಾತ್ಮ ಎಲ್ಲವನ್ನೂ ಕಾಣ್ತಾನೆ ಅಂದ್ರೆ ಏನರ್ಥ? ಆಗ ವಿರೋಧ ಕಾಣುತ್ತಾನೆ. ಇಲ್ಲ, ಎ ಒಳಗೆ ಬಿ ಇರ್ಬೋದು, ಬಿ ಒಳಗೆ ಎ ಇರ್ಬೋದು, ಎ ಒಳಗೆ ಬಿ ಒಳಗೆ ಹೇಗಿರುತ್ತೆ ಮತ್ತೆ? ಏ ನನಗೆ ಅರ್ಥನೇ ಆಗೋದಿಲ್ಲ. ಆ ಯಾವಾಗ ಅರ್ಥ ಆಗುತ್ತೆ ಗೊತ್ತೇನು? ಪರಮಾತ್ಮ ಯಾರು? ಅಣೋರಣೀಯಾನ್ ಮಹತೋ ಮಹೀಯಾನ್, ತುಂಬ ಸೂಕ್ಷ್ಮನಾದ್ದರಿಂದ ಎಲ್ಲದರ ಒಳಗಿದ್ದಾನೆ ಪರಮಾತ್ಮ. ತುಂಬ ಸೂಕ್ಷ್ಮ ಅವನು, ಎಲ್ಲದರ ಒಳಗಿದ್ದಾನೆ, ತುಂಬ ದೊಡ್ಡವನು, ಎಲ್ಲ ಅವನೊಳಗಿದೆ. ಎಷ್ಟು ಸುಲಭ! ದೇವರಲ್ಲಿ ಒಂದೇ ಆಸ್ಪೆಕ್ಟ್ ಗೊತ್ತಿರೋ ಅರ್ಥ ಆಗೋದಿಲ್ಲ. ಅಣೋರಣೀಯ ಅನ್ನೋದು, ಮಹತೋಮಹೀಯ ಅನ್ನೋದು. ಆಕಾಶ ನೋಡಿ, ಎಲ್ಲರ ಹೊರಗಿದೆ, ಎಲ್ಲ ಎಲ್ಲೇ ಇದ್ರೂ ಆಕಾಶದೊಳಗೆ ಇರಬೇಕು, ಅವರು ಬೇರೆ ದಾರಿ ಇಲ್ಲ, ಆಕಾಶದೊಳಗೆ ಇರಬೇಕು. ಆಶ್ಚರ್ಯ, ಮತ್ತೆ ಎಲ್ಲರೊಳಗೆ ಆಕಾಶ ಇದೆ, ಮತ್ತೆ ಒಳಗೆ ಆಕಾಶ ಇಲ್ಲದ್ರೆ ಊಟ ಮಾಡಲಿಕ್ಕೆ ಆಗ್ತಿದ್ದಿಲ್ಲ, ಹೊಟ್ಟೆಯೊಳಗೆ ಆಕಾಶ ಇಲ್ಲದವ್ರು ಬದುಕು ಊಟ ಮಾಡ್ತಿದ್ದೇನೆ ಬಂತವನು. ಸಾಧ್ಯನೇ ಇಲ್ಲ, ಉಸಿರಾಟಾಡ್ಬೇಕಾದ ಜಾಗ ಬೇಕಲ್ಲ, ನುಂಗ್ಲಕ್ಕೆ ಜಾಗ ಬೇಕಲ್ಲ. ಆಕಾಶ ಒಳಗೂ ಇದೆ ಹೊರಗೂ ಇದೆ, ಆಕಾಶ ಒಳಗೂ ಇದೆ ಹೊರಗೂ ಇದೆ. ದೇವರು ಹೊರಗೂ ಇದ್ದಾನೆ, ಪರಮಾತ್ಮ ಒಳಗೂ ಇದ್ದಾನೆ. ಇದನ್ನ ಅರ್ಥ ಮಾಡ್ಕೋಬೇಕು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ, ಒಂದರ್ಥ ಅದು. ಅಣೋರಣೀಯಾನ್ ಮಹತೋ ಮಹಿಯನ್ನ, ಮಹಿಯನ್ನಾಗಿರೋದ್ರಿಂದ ಎಲ್ಲದರೊಳಗೆ ಅವನಿದ್ದಾನೆ. ಸೂಕ್ಷ್ಮದ ಒಳಗೆ ಸೂಕ್ಷ್ಮ, ಹಿಂದೆ ಹೇಳಿದೆ, ಜಡದ ಕಣಗಳು ತುಂಬ ಸೂಕ್ಷ್ಮ. ಒಂದು ಪರಮಾಣು ಪ್ರದೇಶ ಅಂದರೆ ಅತ್ಯಂತ ಸೂಕ್ಷ್ಮ. ಆಚಾರ್ಯ ಹೇಳ್ತಾರೆ, ಜೀವ ಎಷ್ಟು ಸೂಕ್ಷ್ಮ ಗೊತ್ತಾ? ಪರಮಾಣು ಪ್ರದೇಶೇಪಿ ಹಿ ಅನಂತ ಪ್ರಾಣಿರಾಶಯ. ಒಂದು ಜಡದ ಪರಮಾಣುವಿನೊಳಗೆ ಇನ್ಫೈನೈಟ್ ಜೀವರಿರ್ತಾರಂತ, ಅಷ್ಟು ಸೂಕ್ಷ್ಮ ಅಂತ ಜೀವ. ಆ ಯೋಚನೆ ಮಾಡೋಕ್ಕೆ ಆಗೋದಿಲ್ಲ ಅದು ನಮಗೆ. ಯಾವಾಗ ಇವತ್ತು ಸೈನ್ಸ್ ಒಪ್ಕೊಂಡ್ಬಿಟ್ಟಿದೆ ಅದನ್ನೆಲ್ಲ ಕೂಡ, ಹಿಂದೆ ನಮಗೆ ಅರ್ಥ ಆಗ್ತದೆ, ಇವತ್ತು ಅರ್ಥ ಆಗುತ್ತೆ. ಬ್ಯಾಕ್ಟೀರಿಯಾ ಎಷ್ಟು ಸೂಕ್ಷ್ಮ, ಸೂಕ್ಷ್ಮ ಸ್ವಲ್ಪ ಜಾಗದಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇರುತ್ತೆ? ವೈರಸ್ಸು ಮಿಲಿಯನ್ ಗಟ್ಟಲೆ ಇರುತ್ತೆ, ಒಂದು ಸ್ವಲ್ಪ ಜಾಗದಲ್ಲಿ ಮಿಲಿಯನ್ ಗಟ್ಟಲೆ ವೈರಸ್ ಇರುತ್ತೆ, ವೈರಸ್ ಇರುತ್ತೆ. ಅರ್ಥ ಮಾಡಿಕೊಂಡ್ರೆ ವೈರಸ್ಗಿಂತ ಪರಮಾತ್ಮ ಭಾರಿ ಸೂಕ್ಷ್ಮ, ವೈರಸ್ಗಿಂತ ಜೀವ ಸೂಕ್ಷ್ಮ, ಮತ್ತೆ ವೈರಸ್ಗಿಂತ ಜೀವ ಸೂಕ್ಷ್ಮ. ಅಂತ ಜೀವರಲ್ಲಿ ಪರಮಾತ್ಮ ಒಳಗೆ ಹೃದಯಗಳು ಇರ್ತಾರೆ, ಇಷ್ಟೇ ಎಷ್ಟು ಇರ್ತಾರೆ, ಎಷ್ಟು ಸೂಕ್ಷ್ಮ ಇರೋ ಪರಮಾತ್ಮ. ಅದಕ್ಕೆ ಅಣೋಹೋ ಅಣೀಯಾನ್ ಅಂತ ಕರೆದು, ಅಣೋಹೋ ಜೀವಸ್ಯ ಸಕಾಶಾದಪಿ ಅಣೀಯಾನ್ ಅಂತ ಅರ್ಥ. ಅಣು ಅಂದರೆ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣನಿಗಿಂತ ಸೂಕ್ಷ್ಮ ಪರಮಾತ್ಮ. ಅಣೋರಣೀಯಾನ್ ಇನ್ನೊಂದು ಅರ್ಥ ಅದು. ಜೀವರ ಒಳಗಿದ್ದಾನೆ ಅಲ್ಲ, ಜೀವರೊಳಗೆ ವಾಯುದೇವರಿದ್ದಾರೆ, ಅವರೊಳಗೆ ಪರಮಾತ್ಮ ಇದ್ದಾನೆ. ಅಣೋರಣೀಯಾನ್ ಮಹತೋಮಹೀಯಾನ್. ಆಕಾಶ ದೊಡ್ಡದಲ್ಲ, ಆಕಾಶಕ್ಕಿಂತ ಪರಮಾತ್ಮ ದೊಡ್ಡವನು. ಯಾಕೆ? ಶ್ರೀ ಮಹಿಮ್ನೀತಿ ಹೋವಾಚ. ಪರಮಾತ್ಮ ಆಕಾಶವನ್ನು ಅವಲಂಬಿಸಿಲ್ಲ, ಪರಮಾತ್ಮ ತನ್ನನ್ನೇ ಅವಲಂಬಿಸಿದ್ದಾನೆ. ಅದಕ್ಕೆ ಶ್ರೀ ಮಹಿಮ್ನಿ ಅಂತ ಕರೀತೇವೆ ಉಪನಿಷತ್. ಆದ್ದರಿಂದ ಮಹತೋ ಮಹೀಯ ಅನ್ನೋದು, ಅಣೋರಣೀಯ ಅನ್ನೋದು. ಅರ್ಥ ಆಕಾಶ ದೃಷ್ಟಾಂತ ಯಾತ್ರೆ ತಗೋಬೇಕು ಗೊತ್ತೇನು? ಆಕಾಶ ದೃಷ್ಟಾಂತದ ಸ್ವಾರಸ್ಯ ಏನು ಅಂದರೆ, ಆಕಾಶವನ್ನು ಶಾಸ್ತ್ರಗಳಲ್ಲಿ ಅಮರಕೋಶದಲ್ಲೂ ಕೂಡ ವಿಷ್ಣುಪಾದ ಅಂತ ಕರೆದಿದ್ದಾರೆ. ಆಕಾಶ ಅಂದರೆ ವಿಷ್ಣುಪಾದ, ಅರ್ಥ ಆಗಬೇಕು ನಮಗೆ. ಆಕಾಶ ವಿಷ್ಣುಪಾದ, ವಿಷ್ಣುಪಾದವೇ ಒಳಗೂ ಹೊರಗೂ ಇರಬೇಕಾದ್ರೆ ವಿಷ್ಣು ಇರೋದೇನು ಆಶ್ಚರ್ಯ? ಅದು ಸುಲಭ, ವಿಷ್ಣುಪಾದ. ಇದು ಒಳ್ಳೆ ಮಾತಿದೆ ಒಂದು. ನಾವೆಲ್ಲ ಬದುಕಿರೋದು ಆಕಾಶದೊಳಗೆ, ಆಕಾಶ ವಿಷ್ಣುಪಾದ. ಸೊ ವಿಷ್ಣುಪಾದ ಅವಲಂಬಿಸಿದ್ದು ಬದುಕಿದ್ದೇವೆ ಅಂತ ಆಯ್ತಲ್ಲ. ಈಗ ವಿಷ್ಣುಪಾದವನ್ನು ಅವಲಂಬಿಸಿ ನಾವು ಬದುಕಿರೋದು. ಮಳೆ ಬರುತ್ತಲ್ಲ, ಆ ನೀರು ಭಾರಿ ಪ್ಯೂರ್ ಅಂತ, ಗಂಗಾ ನೀರಿದ್ದಾಗೆ ಬಿದ್ದ ಮೇಲೆ ಕೆಟ್ಟೋಗ್ಬಿಡುತ್ತೆ, ಕೆಲವೊಂದು ಮಣ್ಣಾಗಿಬಿಡುತ್ತೆ, ಬೀಳ್ಬೇಕಾದ್ರೆ ಭಾರಿ ಶುದ್ಧ ಅಂತ. ಯಾತಕ್ಕೆ ಗೊತ್ತಾ? ಆಕಾಶ ವಿಷ್ಣುಪಾದ, ಬೀಳೋದು ವಿಷ್ಣುಪದಿ ಆಯ್ತಾಗ, ಅಲ್ಲಿ ಬೀಳ್ಬೇಕಾದ್ರೆ ಗಂಗೆ ನೀರಿನ ಒಂದು ಪ್ಯೂರಿಟಿ ಇರುತ್ತೆ. ಸೈನ್ಸ್ ಕೂಡ ಒಪ್ಪುತ್ತೆ, ಮಳೆ ನೀರು ಭಾರಿ ಶುದ್ಧ. ಆದರೆ ಮಿಕ್ಸ್ ಆಗ್ತಾ ಬಂದಂತೆ ಅದೆಲ್ಲ ಪೊಲ್ಯೂಟ್ ಆಗ್ತಾ ಬರುತ್ತೆ ಸ್ಲೋ ಆಗಿ. ಆ ದೃಷ್ಟಿಯಲ್ಲಿ ವಿಷ್ಣುಪಾದ ಅಂತ ಆಕಾಶವನ್ನು ಕರೆದಿದ್ದಾಗ ಪಾದೋಶ್ಚ ವಿಶ್ವಾಭೂತಾನಿ, ಪುರುಷ ಸೂಕ್ತ ಅರ್ಥ ಆಗುತ್ತೆ. ಇಡೀ ಜಗತ್ತು ಪರಮಾತ್ಮನ ಪಾದವನ್ನು ಅವಲಂಬಿಸಿ ಇದೆ, ಪರಮಾತ್ಮನ ಪಾದವನ್ನು ಅವಲಂಬಿಸಿದೆ, ಆಕಾಶವನ್ನು ಅವಲಂಬಿಸಿದೆ, ಅವನ ಕೃಪೆಯಿಂದ ಬದುಕಿದೆ ಅಂತ. ಅದಕ್ಕೆ ಮತ್ತೊಂದು ಅರ್ಥ ಹೇಳುತ್ತಾರೆ, ಎಲ್ಲ ಪ್ರಾಣಿಗಳು ಭಗವಂತನ ಒಳಗಿವೆ, ಎಲ್ಲದರ ಒಳಗೆ ಭಗವಂತ ಇದ್ದಾನೆ. ಎಲ್ಲದರ ಒಳಗೆ ಭಗವಂತ ಇದ್ದಾನೆ ಅಂದರೆ ಅರ್ಥ ಏನು ಗೊತ್ತಾ? ಎಲ್ಲದರ ಒಳಗೆ ಭಗವಂತ ಇದ್ದಾನೆ ಅಂದರೆ ನಿಯಾಮಕನಾಗಿದ್ದಾನೆ ಅಂತ ಅರ್ಥ. ಡ್ರೈವರ್ ಎಲ್ಲಿರ್ತಾನೆ? ಕಾರ್ ಒಳಗಿರ್ತಾನೆ. ಡ್ರೈವರ್ ಕಾರ್ ಒಳಗಿರ್ತಾನೆ, ಏನು ಮಾಡ್ತಾನೆ? ಅದನ್ನು ಕಂಟ್ರೋಲ್ ಮಾಡ್ತಾನೆ. ಪರಮಾತ್ಮ ಎಲ್ಲದರ ಒಳಗೆ ಇದ್ದು ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ತಾನೇ ಹೇಳ್ತಾನೆ. ಪರಮಾತ್ಮ ಒಳಗೆ ಕೂತ್ಕೊಂಡು ಏನು ಮಾಡ್ತಾನೆ ಗೊತ್ತಾ? ಎಲ್ಲರನ್ನು ಕಂಟ್ರೋಲ್ ಮಾಡ್ತಾ ಕೂತಿದ್ದ. ಅದಕ್ಕೆ ಸರ್ವಭೂತಸ್ಥ ಆತ್ಮಾನಂ ಅಂದರೆ ಎಲ್ಲರ ನಿಯಾಮಕನಾಗಿ ಭಗವಂತ ಇದ್ದಾನೆ ಅಂತ ಅರ್ಥ. ಸರ್ವಭೂತಾನಿ ಚಾತ್ಮನಿ ಅಂದ್ರೇನು? ಎಲ್ಲ ಪ್ರಾಣಿಗಳನ್ನು ಭಗವಂತನ ಒಳಗೆ ನೋಡಬೇಕು ಅಂದ್ರೇನು? ಒಳಗೆ ನೋಡಬೇಕು ಅಂದರೆ ಅವನ ಹತೋಟಿಯಲ್ಲಿವೆ ಅಂತ ನೋಡಬೇಕು ಅಂತಾರೆ. ಇವನು ಅವನ ಕೈಯಲ್ಲಿದ್ದಾನೆ ಅಂತ, ಇವನು ಅವನ ಕೈಯಲ್ಲಿದ್ದಾನೆ, ಕೈಲಿರ್ತಾನ? ಅಂಡರ್ ಹಿಸ್ ಕಂಟ್ರೋಲ್ ಅಂತ, ಅಂಡರ್ ಹಿಸ್ ಕಂಟ್ರೋಲ್. ಎಲ್ಲ ಪ್ರಾಣಿಗಳು ಪರಮಾತ್ಮನ ಒಳಗಿವೆ ಅಂದರೆ ಅವನ ಅಧೀನದಲ್ಲಿವೆ ಅಂತ. ದೇವರ ಅಧೀನದಲ್ಲಿಲ್ಲದೆ ಇರತಕ್ಕಂಥ ಪದಾರ್ಥ ಜಗತ್ತಿನಲ್ಲಿ ಯಾವ್ಯಾವುದೂ ಇಲ್ಲ, ಪ್ರತಿಯೊಂದು ಭಗವದ್ ಅಧೀನ. ಮಹಾಲಕ್ಷ್ಮಿಯಿಂದ ಹಿಡಿದು ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಪರಮಾತ್ಮ ಹೀಗೆ ಎಲ್ಲರ ಒಳಗೆ ಇದ್ದಾನೆ, ಎಲ್ಲವೂ ಅವನ ಒಳಗೆ ಇದೆ ಅಂತ ಹೇಳ್ತಾನೆ. ನನ್ನ ಕೈಲಿದೆ ಬಿಡ್ರಿ, ಆ ಫೈಲ್ ನನ್ನ ಕೈಲಿದೆ, ಆ ಕೆಲಸ ಆಗಬೇಕಾ? ನನ್ನ ಕೈಲಿದೆ. ಕೈಲಿದೆ ಅಂದೇನು ಅರ್ಥ? ನನ್ನ ಕಂಟ್ರೋಲ್ ಇದೆ, ಐ ಕ್ಯಾನ್ ಡೂ ಇಟ್ ಅಂತ. ಎಲ್ಲರೂ ಪರಮಾತ್ಮನ ಒಳಗಿದ್ದಾರೆ ಎಂದ ಅರ್ಥ. ಆಗ ದೇವರ ಅಧೀನದಲ್ಲಿದ್ದಾರಾದ್ರಿಂದ ಯಾರು ಏನೂ ಮಾಡೋಕ್ಕಾಗೋದೇ ಇಲ್ಲ. ದೇವನ ಹಿಡಿದವರಿಗೆ ಉಳಿದವರು ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಜಡಭರತನ ಕಥೆ ನೋಡಿ, ಹಿಡ್ಕೊಂಡು ಬಂದರು, ಭದ್ರಕಾಳಿ ಬಲಿಕೊಳ್ಳಕ್ಕೆ ಅಂತ ಕೈ ಕಟ್ಟಿದ್ರು, ತಲೆ ಬಗ್ಸಂದ್ರು, ಬಗ್ಗಿಸ್ತ ಕೈಲಿ ಖಡ್ಗ ಹಿಡ್ಕೊಂಡಿದ್ದಾನು, ಇನ್ನೇನು ಹಾ ಮುಣಿ ಮಂತಾನೆ, ತಲೆ ಕಡಿಬೇಕು ಅಂದು. ಭರತನಿಗೆ ಗೊತ್ತು, ಸರ್ವಭೂತಾರಿ ಚಾತ್ಮನಿ, ಕಡಿಲಿಕ್ಕೆ ಇವನು ಯಾರು ಅಂತ ಗೊತ್ತವನು. ಇವನು ಯಾರು? ಎಲ್ಲ ದೇವ್ರ ಕೈಲಿರೋದು, ನಾನು ದೇವರ ಭಕ್ತ, ನನ್ನ ಹ್ಯಾಕ್ ಕೊಲ್ತಾನೆ ಅವನು, ಒಳ್ಳೆ ದೃಢವಾದ ಮನಸ್ಸಾತನಿಗೆ. ಹಾಗಾಗೇ ಬಿಡುತ್ತೆ. ನನ್ನ ಕೈಲಿ ಹಿಡ್ಕೊಂಡು ಖಡ್ಗ ಎತ್ತಿದ್ದಾನೆ ಭದ್ರಕಾಳಿ, ನೋಡ್ತಾಳೆ ಗಡಗಡ ನಡಿಗಿಬಿಟ್ಲಂತೆ ಭದ್ರಕಾಳಿ. ಭರತ ನಡಗಲಿಲ್ಲ, ಭದ್ರಕಾಳಿ ನಡುಗ್ತಾ ಇದ್ದಾಳೆ. ಇವನು ವಿ ಐ ಪಿ, ಇವನು ವಿಷ್ಣು ಭಕ್ತ, ಇವನು ತಲೆ ಹೋಯ್ತೋದ್ರೆ ನನ್ನ ತಲೆ ಉಳಿಯುತ್ತಾ ಅಂತ ಯೋಚನೆ ಮಾಡಿದ್ದು. ತಕ್ಷಣ ಹೊಡ್ಕೊಂಡು ಬಂದಿದ್ದು, ಇವನು ಖಡ್ಗ ಕಿತ್ಕೊಂಡಿದ್ದು ಅವನ ತಲೆನೇ ಹರಿಸಿದ್ದೆ ಕೆಲಸ. ಅಂದ್ರೆ ಭರತನ ಚಿಂತನೆ ಹೇಗಿತ್ತು ಅಂದ್ರೆ, ಸರ್ವಭೂತಾನಿ ಚಾತ್ಮನಿ ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತನ ಅನುಗ್ರಹ ಇಲ್ಲದೆ ಹೋದ್ರೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡ್ಲಕ್ಕೂ ಸಾಧ್ಯ ಇಲ್ಲ. ಈ ಚಿಂತನೆ ಮಾಡಿದ್ದಕ್ಕೆ ಭರತರಾಜ ಬದುಕಿದ. ಮಾಡದೇ ಇದ್ದಿದ್ದು ಶೂದ್ರ, ನಾನು ಮಾಡ್ತೇನೆ ಅಂತ ಹೋದ, ಹೋಗಿಬಿಟ್ಟ. ಅವನು ದೇವ್ರು ಮಾಡ್ತೇನೆ ಅನ್ಕೊಂಡ ಬದುಕಿಬಿಟ್ಟ. ಪ್ರಹ್ಲಾದ ಇನ್ನೂ ಡೇಂಜರಸ್ ಪೊಸಿಷನ್. ಅವನು ಕೊಲ್ಲಕ್ಕೆ ಬಂದವನು ತಂದೆ ಹಿರಣ್ಯಕಶಿಪು. ಪ್ರಹ್ಲಾದ ನಿಂತಿದ್ದಾನೆ, ಎಲ್ಲೋ ಪ್ರಹ್ಲಾದ ಎಲ್ಲಿದ್ದಾನೆ ನಿನ್ನ ದೇವರು ಹೇಳು, ಈಗಲೇ ಹೇಳಬೇಕು ನೀನೀಗ. ಟೈಮ್ ಗೇಮ್ ಇಲ್ಲ, ಇಲ್ಲ ಇಮ್ಮಿಡಿಯೇಟ್ ಆಗಿ ಕೊಡಬೇಕು ಉತ್ತರನ. ತಲೆ ಹಿಡ್ಕೋತಾನೆ, ನೀನು ದೇವರನ್ನು ತೋರಿಸ್ಬೇಕು ಎಲ್ಲಿದ್ದಾನೆ. ಎಲ್ಲ ಕಡೆ ಇದ್ದಾನೆ, ಕಂಬದಲ್ಲಿದ್ದಾನೆ. ಇದ್ದಾನೆ ಪ್ರಹ್ಲಾದ, ನೋಡು ಕಂಬ ಹೊಡಿತೇನೆ, ಅವನು ಸಿಕ್ಕ ಸರಿ ಇಲ್ಲ ತಡೆ ಹೊಡಿತಾನೆ. ಏವಂ ವಿಕಥ ಮಾನಸ್ಯ ಶಿರಃ ಕಾಯಾಧಾರಾಮಿತೆ ಅಂತ ಹೇಳಿದ್ದು ಈ ಪ್ರಹ್ಲಾದ. ಎಂಥ ದೀಕ್ಷೆ ಗೊತ್ತೋ ಪ್ರಹ್ಲಾದನಿಗೆ, ಅಪ್ಪ ಹೊಡಿ ಏನಾಗುತ್ತೋ ನೋಡ್ಬೇಡೋಣ ಅಂಥ ನಿಷ್ಠೆ ಆತನೆ. ಇದಕ್ಕೆ ಯೋಗಿ ಅಂತ ಕರೀತಾನೆ. ಯಸ್ಮಿನ್ ಸ್ಥಿತ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಕೊನೆಗೆ ಏನೇನು ಬೇಕಾಯ್ತು ಅಪ್ಪ, ಸ್ವಲ್ಪ ಟೈಮ್ ಕೊಡು ಅಂತ ಹೇಳಬಾರ್ದ? ಅಪ್ಪ ಶಾಸ್ತ್ರದಲ್ಲಿ ಹೇಳ್ತಾರೆ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಬಾರ್ದ? ಅಪ್ಪ ಇದ್ದೇ ಇದ್ದಾನೆ, ಎಂಥ ಜ್ಞಾನ ಬಂದಿತ್ತ ಆತನೆ. ಅದಕ್ಕೆ ಹೇಳಿದ ಅಂತ ತಲುಪಿದ ಮೇಲೆ, ಯಥಾ ದೀಪ ನಿವಾತಸ್ಥ ಸೇಂಗತೆ ಸೋಪಮಾಸ್ಮೃತ. ಖಚಿತವಾದಂಥ ಜ್ಞಾನ, ನೂರಕ್ಕೆ ನೂರಷ್ಟು ಖಚಿತವಾದ ಜ್ಞಾನ ಹೊಡಿ ಅಂತ ಹೇಳಿದ. ಹೊಡೆದ, ಮುಂದಿನ ಕತೆ ಜಗತ್ತಿಗೆ ಗೊತ್ತು. ಪರಮಾತ್ಮ ಬಂದಿದ್ದು ಹಿರಣ್ಯಕಶಿಪುವನ್ನು ಕೊಂದು ಇವನು ಕಾಪಾಡ್ತಾ ಇದ್ದಾನೆ. ನಮಗೆ ಈ ನಿಷ್ಠೆಯ ಹಂತ ಅರ್ಥ ಮಾಡಿಕೊಂಡ್ರೆ ಇದು ಸುಮ್ಮನೆ ಬರೋದಿಲ್ಲ. ಓದಿ 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 ದೃಢವಾದ ಜ್ಞಾನ ಬರಬೇಕು. ಅದಕ್ಕೆ ಮತ್ತೆ ಮತ್ತೆ ಓದಿದಾಗ ಜ್ಞಾನಕ್ಕೆ ದಾರ್ಢ್ಯ ಅಂತ ಬರುತ್ತೆ. ಆದ್ದರಿಂದನೇ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೆಯಿದಪಿ ಕ್ವಚಿತ್. ಕೇಳೋದನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಬೇಡಿ, ಸದಾ ಕಾಲ ಕೇಳ್ತಾನೆ ಇರಿ. ಮತ್ತೆ ಯಾವುದನ್ನು ಅಲ್ಲ, ಮತ್ತೆ ಕಾಮೆಂಟ್ರಿ ಕೇಳೋದು ಇವೆಂಟ್ರಿ ಕೇಳೋದಲ್ಲ, ಮತ್ತೆ ಭಗವಂತನ ಮಹಿಮೆಯನ್ನು ಕೇಳಿ ಅಂತ ಹೇಳಿದ. ಯಾರಿಂದ? ಭಗವಂತನನ್ನು ಕಂಡವರಿಂದ, ಅವನನ್ನು ಕೇಳಿದವರಿಂದ. ಕೇಳಿದವರಿಂದ ಕೇಳಿ, ಕಂಡವರಿಂದ ಕೇಳಿ ಹೊರತು ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ. ಅವೈಷ್ಣವೋಪದಿಷ್ಠೇನ ಮಂತ್ರೇಣ ನಪರಾಗತಿ. ದೇವರಿಲ್ಲ ಅನ್ನೋರ ಬಾಯಿಂದ ಕೇಳಬೇಡಿ, ದೇವರೇ ನಾನು ಅನ್ನೋರ ಬಾಯಿಂದ ಕೇಳಬೇಡಿ, ದೇವರು ನಾನು ಸಮಾನೋರ ಬಾಯಿಂದ ಕೇಳಬೇಡಿ, ನಾನು ಭಗವಂತನ ಭಕ್ತ ಅನ್ನೋರ ಬಾಯಿಂದ ಕೇಳಿ. ಆ ಖಂಡಿತ ಉಪಯೋಗಕ್ಕೆ ಬಂದೇ ಬರುತ್ತೆ. ಆಯಿತು, ಈ ರೀತಿ ಮಾಡೋದ್ರೆ ಮತ್ತೇನು ಬರುತ್ತೆ ಅಂತ ಕೇಳಿದರೆ ಹೇಳ್ತಾರೆ, ಈ ಹಂತದೊಳಗೆ ಏನಾಗುತ್ತಂತೆ, ಈ ತಲೆ ಸ್ಥಿತಿ ತಲುಪಿಟ್ಟುಬಿಟ್ರೆ, ತಸ್ಯಾಹಂ ನೋಡು ಅರ್ಜುನ, ನನ್ನನ್ನು ಈ ರೀತಿ ಯಾವನು ನೋಡ್ತಾನೆ, ಎಲ್ಲ ಕಡೆಗೆ ನೋಡ್ತಾನೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ. ಇಂಥವನಿಗೆ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಹೀಗೆ ನನ್ನನ್ನು ಸರ್ವತ್ರ ನೋಡುವವನಿಗೆ ನಾನು ನಾಶವಾಗೋದಿಲ್ಲ, ಅವನ ಪಾಲಿಗೆ, ಅವನು ನಾಶವಾಗೋದಿಲ್ಲ ನನ್ನ ಪಾಲಿಗೆ ಅಂತ ಹೇಳುತ್ತಾನೆ. ಎಲ್ಲ ಒಗಟಿನ ಶ್ಲೋಕಗಳಿವೆ. ಅವನ ಪಾಲಿಗೆ ನಾನು ಇಲ್ಲದಂತೆ ಆಗೋದಿಲ್ಲ, ನನ್ನ ಪಾಲಿಗೆ ಅವನಿಲ್ಲದಂತೆ ಆಗೋದಿಲ್ಲ. ಏನರ್ಥ ಇದಕ್ಕೆ? ನನ್ನ ಪಾಲಿಗೆ ಅವನಿಲ್ಲ ಅಂತಲ್ಲ, ಅವನ ಪಾಲಿಗೆ ನಾನು ಇಲ್ಲ ಅಂತಲ್ಲ. ಈ ಒಗಟಿನ ಶ್ಲೋಕಕ್ಕೆ ಆಚಾರ ಅರ್ಥ ಬರೀತಾರೆ. ಅವನ ಪಾಲಿಗೆ ನಾನು ಇಲ್ಲದಂತೆ ಆಗೋದಿಲ್ಲ ಅಂದರೆ ಯೋಗಕ್ಷೇಮವಹ ಶ್ಯಾಮ್. ಅವನ ಯೋಗಕ್ಷೇಮವನ್ನು ನೋಡಿ ಏನು ನೋಡ್ತೇನೆ? ದೇವ್ರು ಬರಲಿಲ್ಲಲ್ಲ, ಇಲ್ಲಲ್ಲ ಅನ್ನೋ ಪರಗ ಅವನಿಗೆ ಬರೋದಿಲ್ಲ. ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡ್ತೇನೆ ಅಂತ ಅರ್ಥ. ನಾನು ಯಾವ ಈ ರೀತಿನ ತಿಳ್ಕೊಂಡವನಿಗೆ ಇಮ್ಮಿಡಿಯೇಟಾಗಿ ಆನ್ಸರ್ ಕೊಡ್ತೇನೆ. ಇವತ್ತು ನಮಗೆ ಯಾತಕ್ಕೆ ಕೊಡೋದಿಲ್ಲ ತಿಳ್ಕೊಂಡಿಲ್ಲ ನಾವು, ಅದಕ್ಕೆ ಪರಮಾತ್ಮ ಉತ್ತರ ಕೊಡೋದಿಲ್ಲ. ಅವರಿಗೆ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಕೊಡ್ತಾನೆ, ಇಮ್ಮಿಡಿಯೇಟಾಗಿ ಇಮ್ಮಿಡಿಯೇಟಾಗಿ ಅವನಕರ ಯೋಗಕ್ಷೇಮವನ್ನೇ ಮಾಡಿಬಿಡ್ತೇನೆ. ಆಯ್ತೋ ಇಲ್ಲೋ? ಮತ್ತು ಅವನು ನನಗಿಲ್ಲವಾಗ ಆಗೋದಿಲ್ಲ ಅಂದ್ರೆ ಏನರ್ಥ? ಅವನು ನನ್ನ ಇಲ್ಲ ಅಂತ ಎಂದು ತಿಳಿಯೋದೇ ಇಲ್ಲ, ಇದ್ದಾನೆ ಅಂತಲೇ ತಿಳಿತಾನೆ. ಸದಾ ಕಾಲ ನನ್ನನ್ನು ಭಜನೆ ಮಾಡ್ತಾನೆ. ಭಜನೆ ಅಂದರೆ ತಾಳ ಕಟ್ಟಿಯೋ ಭಜನೆ ಅಲ್ಲ, ಮತ್ತೆ ಕುಣಿಯೋ ಭಜನೆ ಅಲ್ಲ. ಅದು ಭಜನೆಗೆ ಏನೋ ಅರ್ಥ ಬಂದೋಗ್ಬಿಟ್ಟಿದೆ. ಕುಣಿದಷ್ಟು ಕೂಗಿದಷ್ಟು ದೊಡ್ಡ ಭಜನೆ, ಕುಣಿದಷ್ಟು ದೊಡ್ಡ ಭಜನೆ. ಅದು ಭಜನೆಯ ಒಂದು ರೂಪ ಅಷ್ಟೇ. ನಿಜವಾದ ಭಜನೆ ಆಗಬೇಕಾದ್ರೆ ಕುಣಿಯರು ಇದೆಲ್ಲ ಮಾಡಿ ತಪ್ಪಲ್ಲ. ಆದರೆ ದೇವರನ್ನು ಮರೆತು ಕುಣಿದ್ರೆ ಉಪಯೋಗ ಇಲ್ಲ. ದೇವರನ್ನು ಮರೆತು ಅವ್ರು ಕುಣಿಯೋರಿಗೆ ಏನು ಗೊತ್ತಾ, ನಾನು ಎಷ್ಟು ಜನ ಕುಣಿತ ನೋಡ್ತಾ ಇದ್ದಾರಂತ ಅಷ್ಟೇ ಅವನಿಗೆ. ದೇವ್ರು ನೋಡ್ತಾನೆ ಅಲ್ಲ, ಜನ ನೋಡ್ತಾ ಇದ್ದಾರಂತ ಅಷ್ಟೇ ಅವನಿಗೆ. ಇದು ಕುಣಿತ ಅಲ್ಲ, ಕೆಲಸಕ್ಕೆ ಬರೋದಿಲ್ಲ. ದೇವರ ಮೈ ಮರೆತು ಕುಣಿಬೇಕು. ನಗುವರು, ರೋದಿಸುವರು, ನಾಟ್ಯವಾಡುವರು, ಬಗೆಯರು, ಬಡತನ ಭಾಗ್ಯ ಭಾಗವತರು, ತೆಗೆಯರು ನಿನ್ನಲ್ಲಿ ಮನವ ಒಮ್ಮೆಗಾದರು, ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರು, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ. ಆ ರೀತಿ ದೇವರನ್ನು ನೋಡಬೇಕು. ಈ ದೃಷ್ಟಿಯಲ್ಲಿ ದೇವರನ್ನು ಮನಸ್ಸು ದೇವರ ಕಡೆ ಮನಸ್ಸಿಟ್ಟುಬಿಟ್ಟು ಖುಷಿಯಿಂದ ಕುಣಿರಿ, ಏನೂ ತಪ್ಪಲ್ಲ. ಇದ್ದಕ್ಕಿದ್ದಾಗೆ ನೋಡ್ತಿರ್ತಾನೆ, ಮನೇಲಿ ಯಾರು ಒಬ್ಬನೇ ಇರ್ತಾನೆ, ಹೋ ಅಂತ ಕೂಗಿಬಿಡ್ತಾನೆ, ಅವನು ಫೋರ್ ಹೊಡೆದ್ಬಿಟ್ಟಿರ್ತಾನೆ, ಹೋ ಅಂತ ಕಿರಿಚಿಬಿಡ್ತಾನೆ. ವಿನ್ನಿಂಗ್ ಶಾಟ್ ಹೊಡೆದ್ರಂತೂ ಹುಚ್ಚ ಬಟ್ಟೆ ಕುಡ್ದಾಗ್ಬಿಟ್ಟಿರ್ತಾನಪ್ಪ. ಯಾತಕ್ಕೆ ಹುಡುಗರಿಗೆ ಅರ್ಥ ಆಗೋದಿಲ್ಲ ಯಾಕೆ ಅಂತೇಳಿ, ಅವನಿಗೆ ಯಾಕೆ ಗೊತ್ತಾಗುತ್ತೆ? ಓ ನೋಡ್ತಾ ಇದ್ದಾನೆ, ಅವನಿಗೆ ಜೋರಾಗಿ ಕೂಗ್ತಾನೆ, ಔಟ್ ಆಗಿಬಿಟ್ರೆ ಹೋ ಅಂತ ಕಿರಿಸ್ತಾನೆ. ಯಾಕೆ ಎಲ್ಲ ಅಷ್ಟರಲ್ಲೇ ಕಾಣ್ತಾ ಇರುತ್ತೆ ಅವನು. ಅಷ್ಟರಲ್ಲಿ ನೋಡ್ತಾ ಇರ್ತಾನೆ, ಮನಸ್ಸಿನಲ್ಲೂ ದೇವರು ನೋಡ್ತಾ ಇರ್ತಾನಲ್ಲ, ದೇವರು ಕಾಣ್ತಾನೆ, ಆನಂದದಿಂದ ಕುಣಿತಾನೆ. ಏನೆಂದು ಹೇಳಲಿ, ಆನಂದ ಸಂಭ್ರಮ ಇನ್ನೇನು ಅಂತ ಕುಣಿತಾನೆ. ದೇವರು ಕಾಣದೆ ಹೋಗ್ಬಿಟ್ಟಾಗ, ಓ ಶರೀರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು, ದುಃಖ ಪಡ್ತಾನೆ. ಕಾಣದೆ ಹೋದಾಗ ದುಃಖ, ಕಂಡಾಗ ಸುಖ, ಇದು ಅವನ ಸ್ಥಿತಿ. ಆದ್ದರಿಂದ ಅವನು ನಾನು ಭಜನೆ ಮಾಡೋದನ್ನು ಅವನು ಬಿಡೋದಿಲ್ಲ, ಅವನು ರಕ್ಷೆ ಮಾಡೋದನ್ನು ನಾನು ಬಿಡೋದಿಲ್ಲ. ಪ್ರಹ್ಲಾದನ ಮಾಡಲಿಲ್ವೇ, ಗಜೇಂದ್ರನಿಗೆ ಮಾಡಲಿಲ್ವೇ, ಭರತನಿಗೆ ಮಾಡಲಿಲ್ವೇ, ಹಾಗೆ ಮಾಡ್ತೇನೆ ರಕ್ಷಣೆ ನಾನು. ನನ್ನವರು ಬಿಟ್ರ ಏನು ಮಾಡಿದ್ರೆ ಬಿಡಲೇ ಇಲ್ಲ ಅಂತ ತಲುಪ್ತೇವೆ. ಸರ್ವಭೂತಸ್ಥಮಾತ್ಮಾನಂ ಮುಂದೆ ಹೇಳ್ತಾರೆ. ಈ ರೀತಿ ಸರ್ವಭೂತಸ್ಥಿತಂ ಮಾಂ ಯೋ ಮಾಂ ಭಜತಿ ನಿತ್ಯಶಃ, ಈ ರೀತಿ ಸರ್ವಭೂತಸ್ಥಿತನಾದ ನನ್ನನ್ನು ಯಾರು ಏಕತ್ವಮಾಸ್ಥಿತ, ಏಕತ್ವಮಾಸ್ಥಿತ ಪರಮಾತ್ಮ ಒಬ್ಬನೇ ಒಬ್ಬನಿದ್ದಾನೆ. ತುಂಬ ಜನಕ್ಕೆ ಇಲ್ಲಿ ಗೊಂದಲ ನೋಡಿ, ನಮ್ಮ ದೇವರು ನಮಗೆ, ನಿಮ್ಮ ದೇವರು ನಿಮಗೆ ಅಂದು ಬಿಟ್ಟರೆ ಅರ್ಥ ಏನದು? ಇಷ್ಟೆಲ್ಲ ಮಾಡಿಬಿಟ್ಟು ನಮ್ಮ ದೇವರು ನಮಗೆ, ನಿಮ್ಮ ದೇವರು ನಿಮಗೆ. ಇವತ್ತು ಕರ್ನಾಟಕದಲ್ಲಿ ಯಾರೇ ಇದ್ದರೂ ಮುಖ್ಯಮಂತ್ರಿ ಒಬ್ಬರೇ, ವೆದರ್ ವಿ ಲೈಕ್ ಹಿಮ್ ಆರ್ ನಾಟ್, ಮುಖ್ಯಮಂತ್ರಿ ಮುಖ್ಯಮಂತ್ರಿನೇ, ಪ್ರಧಾನಮಂತ್ರಿ ಪ್ರಧಾನಮಂತ್ರಿನೇ. ಅದಕ್ಕೆ ದೇವರು ದೇವರೇನೆ. ನಮ್ಮ ಪಾರ್ಟಿಗೊಬ್ಬ ಮುಖ್ಯಮಂತ್ರಿ, ನಿಮ್ಮ ಪಾರ್ಟಿಗೊಬ್ಬ ಮುಖ್ಯಮಂತ್ರಿ ಅಂತಿಲ್ಲ ಪುಣ್ಯಕ್ಕೆ. ಪ್ರೆಸಿಡೆಂಟ್ ಇರ್ಬೋದು ಪಾರ್ಟಿಗಳಿಗೆ, ಹೊರತು ಮುಖ್ಯಮಂತ್ರಿ ಅಂದರೆ ಒಬ್ಬನೇ. ಯಾವ ಪಾರ್ಟಿಯವನಾಗಿ ಇಡೀ ದೇಶಕ್ಕೆ, ರಾಜ್ಯಕ್ಕೆ ಅವನೊಬ್ಬನೇ, ದೇಶಕ್ಕೆ ಒಬ್ಬನೇ ಪ್ರಧಾನಿ. ಅದೇ ರೀತಿ ಜಗತ್ತಿಗೆ ಒಬ್ಬನೇ ದೇವರೇ ಹೊರತು ಇಬ್ಬರು ಮೂರು ಜನ ದೇವರುಗಳಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮಗೊಬ್ಬ ದೇವರು ನಿಮಗೊಬ್ಬ ದೇವರು ಕಾನ್ಸೆಪ್ಟ್ ಸರಿಯಲ್ಲ. ಯಾವ ದೇವರು ಅಂತ ತಿಳ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ನಮಗೇನು ಗೊಂದಲನೇ ಇಲ್ಲ. ದೇವರು ಯಾರು ನಾವು ಕೇಳ್ತಿರೋದೇ ಭಗವದ್ಗೀತೆ. ಕೃಷ್ಣ ಉವಾಚ ಅಂತ ಒಂದ್ಸರ್ಸ್ ಹೇಳೋದಿಲ್ಲ, ಭಗವಾನ್ ಉವಾಚ ಅಂತಾನೆ ಹೇಳೋದು. ಅಂದ್ರೆ ದೇವರು ಯಾರು? ಭಗವ ಕೃಷ್ಣರೇ ದೇವರು. ಇನ್ನು ಸುಲಭವಾದ ಉತ್ತರ, ಭಗವದ್ಗೀತೆ ಇದ್ಕೊಟ್ಟು ಕೃಷ್ಣ ಗೀತೆ. ಭಗವಾನ್ ಉವಾಚ ಅಂದ್ರೆ ಯಾರು ಭಗವದ್ಗೀತೆ ಹೇಳೋದಿಲ್ಲ, ಕೃಷ್ಣ ಭಗವಂತ ಅಂತ ಸ್ಪಷ್ಟ ಆಯ್ತಲ್ಲಾಗ. ನೀವು ತಲೆ ಕೆಡಿಸ್ಕೊಳ್ಳೋ ಯೋಚನೆ ಇಲ್ಲ ನೋಡಿ, ನೀವು ಸಾವಿರ ಹೇಳ್ಕೊಂಡು ಹೋಗಿ. ರವಿ ಭಗವದ್ಗೀತೆ ಮುಖ್ಯ, ಕೃಷ್ಣನ ಹೆಸರು ಬಂದಿದೆ, ಕೃಷ್ಣನೇ ಭಗವಂತ ಮುಗಿದೋಯ್ತು. ಅಲ್ಲ ರಾಮದೇವರು ಅಂತ ಕರಿತೇವಲ್ಲ ಅಂದ್ರೆ ಕೃಷ್ಣ ಹೇಳ್ತಾನೆ, ರಾಮ ಶತ್ರುಭೃತಾಮಹಂ ರಾಮ ನಾನೇಯ ಅಂತ ಹೇಳ್ತಾನೆ. ವೇದವ್ಯಾಸ ಕರಿತೇವೆ ಅಂದ್ರೆ ಮುನಿ ನಾಮಪ್ಪೆ ಅಹಂ ವ್ಯಾಸ ಅಂತ ಹೇಳ್ತಾರೆ. ಕಪಿಲನನ್ನು ಕರಿತೇವೆ ಅಂತ ಕೇಳಿದರೆ ಸಿದ್ಧಾನಾಂ ಕಪಿಲೋ ಮುನಿಹಿ ತಾನೇ ಹೇಳ್ತಾನೆ. ಅದು ಉಳಿದವರನ್ನ ಕರಿತೇವಲ್ಲ ಅಂದ್ರೆ ಇಲ್ಲ, ಅವ್ರನ್ನ ಹಾ ಕರೆಯೋದ ಅವರೊಳಗೆ ನಾನು ಇದ್ದೇನೆ ಅಂತ ಹೇಳ್ತಾನೆ. ರುದ್ರಾಣಾಮಸ್ಮಿ ಶಂಕರ ಆದಿತ್ಯಾನಾಂ ಅಹಂ ವಿಷ್ಣು ಮನಸಾಮಸ್ಮಿ ಹೇಳ್ತಾರೆ. ವಿಚ್ಚೈಸ್ರವಸ ಅಶ್ವಾನಾಂ ವಿಧಿಮಾರ್ಥ ಅಮೃತೋದ್ಭವಂ ಅಂತ ಹೇಳ್ಬೇಕಾರೆ. ಐರಾವತಂ ಗಜೇಂದ್ರಾಣಾಂ, ಐರಾವತ ನಾರಾಯಣನಲ್ಲ ಅದರೊಳಗೆ ನಾರಾಯಣ ಇದ್ದಾನೆ. ಉಚ್ಚೈಸ್ರವಸ ನಾರಾಯಣನಲ್ಲ ಒಳಗೆ ನಾರಾಯಣ ಇದ್ದಾನೆ. ಕಪಿಲ ಒಳಗೆ ನಾರಾಯಣ ಅಲ್ಲ ಕಪಿಲನೇ ನಾರಾಯಣ. ರಾಮನೊಳಗೆ ನಾರಾಯಣ ಅಲ್ಲ ರಾಮನೇ ನಾರಾಯಣ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿ ಚಿಂತನೆ ಮಾಡಬೇಕು ಅಂತ ನಮಗೆ ಅರ್ಥ. ವೈರ್ ಹರಿತಾ ಇದೆ, ಮುಟ್ಟಿದ ಅದೇ ಕರೆಂಟ್ ಅದು. ಆದರೆ ಬಲ್ಬ್ ಕರೆಂಟ್ ಅಲ್ಲ, ಒಳಗೆ ಬೆಳಕು ಕೊಡ್ತಾ ಇದೆ ಅಷ್ಟೇ. ಕರೆಂಟ್ನೊಳಗೆ ಕರೆಂಟ್ ಬಲ್ಬ್ಗಳು ಬಂದಿದೆ, ಬೆಳಕು ಕೊಡ್ತಾ ಇದೆ, ಅದೇ ಕರೆಂಟ್ ಅಲ್ಲ. ಆದರೆ ವೈರ್ ಡೈರೆಕ್ಟ್ ಬಿಡೋದು, ಕರೆಂಟ್ ಹೊಡೆದು ಬಿಡುತ್ತೆ ಅದು. ಈ ಥರ ಯೋಚನೆ ಮಾಡಿದ್ರೆ ವಿಭೂತಿ ರೂಪಗಳು ಅಂತ ಹೆಸರದು. ಬೇರೆ ದೇವತೆಗಳಲ್ಲಿ ವಿಭೂತಿ ರೂಪ ಇಟ್ಟಿದ್ದಾನೆ, ಪರಮಾತ್ಮ ಸರ್ವೋತ್ತಮ ತಾನೇ ಇದ್ದಾನೆ. ಈ ರೀತಿ ಚಿಂತನೆ ಮಾಡ್ತಾ ಅರ್ಜುನ ಹೇಗೆ ಬದುಕೋ ಗೊತ್ತಾ? ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋ ಅರ್ಜುನ. ಇದು ಕೊನೆಯ ಮಾತಿದು, ಒಂದು ಯೋಗದ ನಿರೂಪಣೆಗೆ ಕೊನೆಯ ಮಾತು. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋ ಅರ್ಜುನ. ಯಾರು ಎಲ್ಲರನ್ನು ಸಮವಾಗಿ ಕಾಣ್ತಾನೋ, ಇದು ಅನುಸಂಧಾನಕ್ಕೆ ಬೇಕಾದದ್ದು. ಯಾರೇ ಬರಲಿ, ಸಮ ಚಿಕ್ಕ ಹುಡುಗ ಬರಲಿ, ಹುಡುಗನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಚಿಕ್ಕ ಮಗು ಬಂದಿದೆಯಾ, ಇಲ್ಲ ಅಂತ ಹೇಳಿ ಕಳಿಸ್ಬಿಡಯ್ಯ ಅಂತ ಹೇಳ್ತಾರೆ. ದೊಡ್ಡವ್ರು ಬಂದಿದ್ದಾರೆ ಭಯ ಆಗತ್ತೆ, ಇಲ್ಲ ಅಂತ ಹೇಳಿಬಿಡು ಅಂತ ಹೇಳ್ಬಿಡ್ತಾರೆ. ಸವಾರ ಬಂದರೆ ನಾಳೆ ಬಾ ಅಂತ ಹೇಳು, ಮುಗಿದೋಯ್ತು ಅಷ್ಟೇ. ಯಾರು ಬಂದರೂ ಅಷ್ಟೇ, ನೋ ರೆಸ್ಪಾನ್ಸ್. ಅದಕ್ಕೆ ಹೇಳ್ತಾರೆ ಯಾರು ಬರ್ತಾರೆ ಅಂತ ನೋಡಬೇಡಿ. ಆತ್ಮೌಪಮ್ಯೇನ ಸರ್ವತ್ರ. ಮತ್ತೆ ಯಾರೋ ನೀರು ಅಂತ ಕೇಳ್ತಾರೆ, ಅವನು ನೀರು ಕೇಳ ತಕ್ಷಣ ಏನು ಚಿಂತನೆ ಮಾಡಬೇಕು ಗೊತ್ತಾ? ಆತ್ಮೌಪಮ್ಯೇನ, ಓಹೋ ನನಗೆ ಬಾಯಾರಿಕೆ ಆದ ಎಷ್ಟು ಸಂಕಟ ಆಗುತ್ತಲ್ಲ, ಅವನಿಗೆ ಹಾಗಾಗಿದೆ ಈಗ. ತಕ್ಷಣ ನನಗೆ ನೀರು ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ಲ, ಅವನಿಗೆ ಕೊಟ್ಟರೆ ಅಷ್ಟೇ ಖುಷಿ ಆಗುತ್ತೆ. ಆ ಅನುಸಂಧಾನ ಇಟ್ಕೋಬೇಕು. ಇವತ್ತು ನಮಗೆ ಏನೋ ಕೈ ಸಿಕ್ಕೊಂಡ್ಬಿಟ್ಟಿರುತ್ತೆಲ್ಲ, ಒಂದು ಕಡೆಗೆ ಒದ್ದಾಡ್ತಿರ್ತಾರೆ, ಬಿಡಿಸಿಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ಇನ್ನೊಂದು ನೋಡಿ ಕೂಗ್ತಾನೆ, ಲೆಟ್ ಹಿಮ್ ಕ್ರೈ ಅಂದ್ರೆ ಏನು ಮಾಡಬೇಕು ಅದಕ್ಕೆ, ನನಗೆ ಎಷ್ಟು ನೋವಾಗುತ್ತೆ ನೋಡಿ. ಅದಕ್ಕೆ ಆತ್ಮೌಪಮ್ಯೇನ ಸರ್ವತ್ರ. ನಮ್ಮ ದೃಷ್ಟಾಂತ ಇಟ್ಕೊಂಡು ಬಿಟ್ಟು ನಮಗೆ ಬೇಕಾದನ್ನು ಕೊಟ್ಟರೆ ಖುಷಿ ಆಗುತ್ತಲ್ಲ, ಬೇಕಾದರೆ ಬೇಕಾದನ್ನು ಕೊಡಿ, ನಮಗೆ ಬೇಡವಾದ ದುಃಖ ಆಗುತ್ತಲ್ಲ, ಅದು ಉಳಿದವರಿಗೆ ಅದನ್ನು ಕೊಡ್ಲಕ್ಕೆ ಹೋಗಬೇಡಿ. ವೇದವ್ಯಾಸರು ಹೇಳ್ತಾರೆ, ಮಹಾಭಾರತ ಮುಗಿಸ್ತಾ ಕೊನೆಗೆ ಹೇಳ್ತಾರೆ, ಇಡೀ ಇಷ್ಟೆಲ್ಲ ಹೇಳಿದ್ದೇನೆ, ಕೊನೆಗೊಂದು ಮಾತು ಹೇಳ್ತೇನೆ, ಯಾರಿಗೂ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಹೇಳ್ತಾರೆ. ಊರ್ಧ್ವ ಬಾಹು ವಿರೌಮ್ಯೇಷಃ ನವೈ ಕಶ್ಚಿತ್ ಶೃಣು ತೀಮೆ. ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ, ಯಾರು ಕೇಳ್ತಾ ಇಲ್ಲ. ಏನದು? ಸ್ವಾತ್ಮನ ಪ್ರತಿಕೂಲಾನಿ ಪರೇಶಾಮ್ನ ಸಮಾಚರೇತ್ ಅಂತ ಹೇಳ್ತಾರೆ. ನಮಗೆ ಯಾವುದು ಕೆಟ್ಟದ್ದು ಅಂತ ಅನಿಸುತ್ತಲ್ಲ, ಇನ್ನೊಬ್ಬರಿಗೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ನಮಗದು ಕೆಟ್ಟದ್ದು ಅಂತ ಗೊತ್ತಾದ ಮೇಲೆ ಇನ್ನೊಬ್ಬರಿಗೆ ಆ ಮಾತನ್ನು ಮಾಡಬೇಡಿ, ಇದು ನಿಯಮ ಇದು ಅಂತ. ಈ ರೀತಿ ಮಾಡಿ ದೊಡ್ಡ ವ್ಯಕ್ತಿ ಒಬ್ಬರಿದ್ದಾರೆ, ದ್ರೌಪದಿ ದೇವಿ ಮಾತನ್ನಾಡ್ತಾರೆ. ಮಹಾಭಾರತ ಯುದ್ಧ ಮುಗಿತು, ಅಶ್ವತ್ಥಾಮರು ಉಪಾಂಡವನ್ನು ಕೊಂದಾಕಿಬಿಟ್ರು, ಭೀಮಸೇನ ದೇವರು ಹೋದರು ಹಿಡಿದ್ರು, ಅಷ್ಟೊತ್ತಿಗೆ ಯುದ್ಧ ನಡೆಯಿತು. ಕೃಷ್ಣ ಅರ್ಜುನರು ಬರ್ತಾರೆ, ಕೊನೆಗೆ ಅಶ್ವತ್ಥಾಮರ ಅಸ್ತ್ರವನ್ನು ಬಿಡ್ತಾರೆ. ಆ ಸಮಯಕ್ಕೆ ಕೊನೆಗೆ ಕೃಷ್ಣರ ಅಪ್ಪಣೆಯಂತೆ ಅಶ್ವತ್ಥಾಮರನ್ನು ಸೋಲಿಸಿದ ಭೀಮಸೇನ ದೇವರು ಬಿಡ್ತಾರೆ. ಅಶ್ವತ್ಥಾಮರನ್ನ ಅರ್ಜುನ ಕಳ್ಕೊಂಡು ಬರ್ತಾನೆ ಶಿಬಿರಕ್ಕೆ. ದ್ರೌಪದಿ ದೇವಿ ಇದ್ದಾರೆ, ಭಾಗವತ ಪುರಾಣದಲ್ಲಿ ಕಥೆ ಬರುತ್ತೆ, ಎಲ್ಲ ಇದ್ದಾರೆ. ಆಗ ಭೀಮಸೇನ ಹೇಳ್ತಾರೆ, ಅರ್ಜುನ ಕೊಂದು ಬಿಡುವ ಅಶ್ವತ್ಥಾಮರ ಹೊಡೆದಾಕ್ಬಿಡು ಅಂತ ಹೇಳಿದ್ರು. ಹೊಡೆದಾಕ್ಬಿಡು ಅಶ್ವತ್ಥಾಮರನ್ನ. ಕೃಷ್ಣ ಹೇಳ್ತಾನೆ, ಅರ್ಜುನ ನೋಡು ಭೀಮಸೇನ ಹೇಳ್ತಾ ಇದ್ದಾನೆ ನೋಡು. ಆಗ ದ್ರೌಪದಿ ಮಾತಾಡ್ತಾರೆ, ಅರ್ಜುನ ಅರ್ಜುನ ದಯವಿಟ್ಟು ಆತನ್ನು ಕೊಲ್ಲಬೇಡ ಅಂತ ಹೇಳಿದ. ಕೊಲ್ಲಬೇಡ ಅಲ್ಲ ದ್ರೌಪದಿ, ಏನು ಮಾತಾಡ್ತೀನಿ ನೀನೀಗ, ನಿನ್ನ ಮಕ್ಕಳನ್ನ ಕೊಂದಿದ್ದಾನೆ ಗೊತ್ತಾಯ್ತಾ? ದ್ರೌಪದಿ ಉಪಪಾಂಡವರು ತಲೆ ಕತ್ತರಿಸಿಬಿಟ್ಟಿದ್ದಾನೆ ಗೊತ್ತಾ? ನಿನ್ನ ಮಕ್ಕಳನ್ನ ಕೊಂದಿದ್ದಾನೆ ಗೊತ್ತಾ? ನಿನ್ನ ದುಃಖ ಆಗೋದಿಲ್ವೇ? ಹೋ, ದುಃಖ ಆಗ್ತಾ ಇದೆ, ಅದಕ್ಕೆ ಆತನು ಕೊಲ್ಲಬೇಡ ಅಂತ ಹೇಳ್ತೇನೆ ಅಂತ ಹೇಳಿದ. ಅದಕ್ಕೆ ಆತನು ಕೊಲ್ಲಬೇಡ ಅಂತ ಹೇಳ್ತೇನೆ. ಅಲ್ಲ, ಏನಿನ್ ಮಾತು ಅರ್ಥ ಆಗೋದಿಲ್ಲ ಅಂದ್ರೆ, ನೋಡು ಅರ್ಜುನ, ನಾನು ಹೇಳ್ತೇನೆ, ನಾನು 5 ಜನ ಮಕ್ಕಳನ್ನ ಕಾರಣ ದುಃಖ ಪಡ್ತಾ ಇದ್ದೇನೆ. ನಾನೀಗ ಈತನ ತಾಯಿ ಕೃಪಿದೇವಿ ಇದ್ದಾಳೆ, ಒಬ್ಬನೇ ಮಗ ಇದ್ದಾನೆ, ಇವನು ಸತ್ರ ಎಷ್ಟು ದುಃಖ ಆಗುತ್ತೆ ಗೊತ್ತಾ ಆಕೆಗೆ? ಅದಕ್ಕೆ ಈತನ ಕೊಲ್ಲಬೇಡ ಅಂತ ಹೇಳ್ತಾರೆ. ಎಂಥ ಮಾತದು, ನಮ್ಮ ಪದ್ಧತಿ ನನ್ನ, ಅವ್ನ ಮೊದಲ ದುಃಖ ಆಗಲಿ ಅವನಿಗೆ ಅಂತ ಹೇಳುತ್ತೆ. ನನಗೆ ದುಃಖ ಆದಾಗ ಆಕೆಗೆ ಆಗಬಾರದು. ಮೃತವತ್ಸ ಅರ್ಥ ಆ ರೀತಿಯಲ್ಲಿ ಎಂದೂ ಆಕೆ ದುಃಖ ಪಡೋದು ಬೇಡ ಅರ್ಜುನ, ದಯವಿಟ್ಟು ಬಿಟ್ಟುಬಿಡು. ಅಂದರೆ ಭಗವದ್ಗೀತೆಯ ಮಾತಿಗೂ ದ್ರೌಪದಿಯ ಮಾತಿಗೂ ಎಂಥ ಸಂಬಂಧ ಇದೆ? ಆ ಮೃದವರಾದರೆ ಅವಳ ಮಾತೇ ಬೇರೆ, ನನಗೆ ದುಃಖ ಆಗಿದೆಯಲ್ಲ, ನನ್ನ ದುಃಖ ಅರ್ಥ ಆಗುತ್ತೆ ನನಗೀಗ. 5 ಜನ ಮಕ್ಕಳನ್ನು ಕಳ್ಕೊಂಡು ಎಷ್ಟು ದುಃಖ ಆಗುತ್ತಲ್ಲ, ಆದರೆ ಆಕೆ ಇರೋ ಒಬ್ಬೇ ಮಗ ಹೋಗ್ಬಿಟ್ಟು ಎಷ್ಟು ದುಃಖ ಆಗಬಹುದು? ಅದಕ್ಕೆ ಅರ್ಜುನ ಆತನ್ನು ಕೊಲ್ಲಬೇಡ ಅಂತ ಹೇಳಿದರೆ, ದ್ರೌಪದಿ ಮಾತನ್ನು ಕೇಳಿದರೆ, ಆತ್ಮೋಪಮೇನ ಸರ್ವತ್ರ ಸಮಂ ಪಶ್ಯತಿ ಯೋ ಅರ್ಜುನ ಯೋಗಿ ನಾಮಪಿ ಸರ್ವೇಶಾಂ ಸಮೇ ಯುಕ್ತತಮೋ ಮತಃ. ಅಂತವನು ಯೋಗಿ ಅಲ್ಲ, ಯೋಗಿ ರಾಜ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ. ಅವನು ಯೋಗಿ ಅಲ್ಲ, ಯೋಗಿ ರಾಜ. ಅವರು ರಾಘವೇಂದ್ರ ಸ್ವಾಮಿಗಳಂತವ್ರು ಸೇವೆ ಮಾಡಿ ಫಲ ಯಾತ ಕೊಡ್ತಾರೆ ಗೊತ್ತೇನು? ಅವರು ನೀನು ಕಷ್ಟಪಡೋದು ಬೇಡ ಅಂತ ಫಲ ಕೊಡ್ತಾರೆ. ನಾವು ಕೊಟ್ಟು ಇಸ್ಕೊಂಡು ಮುಂದೆ ಬಿಡ್ತೇವೆ ಆ ಕಡೆ. ಇಷ್ಟು ಕೊಟ್ರಲ್ಲ, ಎಂಥ ಕರುಣೆ ಅವರಿಗೆ. ನಾವೊಂದು ಪಾಠ ಕಲಿಬಹುದಲ್ಲ. ರಾಯರು ನಮ್ಮನ್ನು ನೋಡಿದ್ರು, ತುಂಬ ದುಃಖಪಟ್ಟು ಕೇಳಿದ್ವಿ, ನಮ್ಮ ದುಃಖ ಹೋಗಲಾಡಿಸಿಬಿಟ್ರು, ನಾವೇನು ಮಾಡಬೇಕಾಗ? ಓಹೋ, ರಾಯರಿಂದ ಕಲಿತ ಪಾಠ ಇದು. ನಮ್ಮ ಹತ್ರ ಯಾರು ದುಃಖದಿಂದ ಬಂದರೆ ಅವ್ರ ದುಃಖ ನಾವು ಹೋಗಲಾಡಿಸ್ಬೇಕು, ಇಲ್ಲ ಅವ್ನ ದುಃಖ ಬರ ಮಾಡಬೇಕು. ಆ ರೀತಿ ಮಾಡಿಬಿಡುತ್ತೆ. ನಮ್ಮಂತ್ರ ಅಲ್ಲಿಗೆ ಹೋಯ್ತು, ನನ್ನ ದುಃಖ ಹೋಯ್ತು, ನಿಂದು ಹೋಗಿಲ್ವಾ ಅನುಭವಿಸು. ಹಾಗಲ್ಲ, ಅವನೇ ದುಃಖ ಆಗಬಾರದು. ಇದು ರಾಯರಿಂದ ಕಲಿತು ರಾಯರು ಎಷ್ಟು ಅನುಗ್ರಹ ಮಾಡ್ತಾರೆ ಗೊತ್ತಾ? ಇನ್ನು ಬರೀ ಸೇವೆ ಮಾಡಿದ್ರೆ, ಮನೆ ಕೊಟ್ಟರೆ ಈ ರೀತಿ ಮಾಡಿದರೆ ವೈಕುಂಠಕ್ಕೆ ಹೋಗೋ ಬರ ಕೊಡೋ ಪರಮಾತ್ಮನನ್ನ ಬೇಡ್ತಾರೆ, ಉದ್ಧಾರ ಮಾಡಯ್ಯ ಅವ್ರನ್ನ ಅಂತ ಹೇಳಿದ್ರು. ನಮಗದು ಗೊತ್ತಾಗಿಲ್ಲ. ಇನ್ನೊಬ್ಬರು ತಿಸ್ಕೊಂಡಾಗ ಖುಷಿ, ನಾವು ಕೊಡಬೇಕು ಅನ್ನೋ ಭಾವನೆ ನಮಗೆ ಬರೋದೇ ಇಲ್ಲವಲ್ಲ, ಇದು ಭಾರಿ ತಪ್ಪಾಗೋದು. ಶಾಸ್ತ್ರ ಎಲ್ಲ ಕೊಡೆಯಂತೆ ಶಾಸ್ತ್ರ ಹೇಳೋದಿಲ್ಲ. ಯಥಾಶಕ್ತಿ ನಿಮಗೇನಾಗುತ್ತೆ, ರಾಯರು ಮಹಾನುಭಾವರು, ರಾಜ ಚೋರ ಮಹಾ ವ್ಯಾಘ್ರ ಸರ್ಪನ ಕ್ರಾದಿ ಪೀಡನಂ ಏನೇನೋ ಮಾಡ್ತಾರೆ ಅವರು. ನಭವೇದಶ್ಚ ಚೋತ್ರಸ್ಯ ಪ್ರಭಾವಾನ್ ನಾತ್ರ ಸಂಶಯ, ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಏಡ ಮೂಕೋಪಿ ವಾಕ್ಪತಿ. ರಾಯರು ಕಣ್ಣಿಲ್ದೋರಿ ಕಣ್ಣೇ ಕೊಡ್ತಾರೆ, ಕಣ್ಣು ಕೊಡೋ ಸ್ಪೆಕ್ಸ್ ಕೊಡಯ್ಯ, ಕೊನೆ ಪಕ್ಷ ಒಂದು ಬಿನ್ನು ಕೊನೆಗ ಕೊಡಯ್ಯ, ಇನ್ನೊಬ್ರು ಹೊರದಾಕ್ಬೇಡ ಕೊನೆ ಪಕ್ಷ, ಎಷ್ಟೋ ವಾಸಿ ಅದರಿಂದ ಹೋಗ್ತಾ ಪಟ್ಟ ಅಂತ ತುಳಿದು ಒಡೆಬೇಡ. ಅಂಧೋಪಿ ದಿವ್ಯ ಏಡ ಮೂಕೋಪಿ ವಾಕ್ಪತಿ, ಒಬ್ಬ ಹುಟ್ಟು ಮೂಕ ವಾಗ್ಮಿ ಹಾಕ್ತಾನೆ, ಅದನ್ನು ಮಾಡಬೇಡ. ಬರೋಷ್ಟು ಮಾತವನ್ನು ಆಡಿದ್ರೆ ಸರಿಯಾಗಿ ಕೇಳು ಸಾಕಷ್ಟೇನೆ. ಚಿಕ್ಕ ಮಕ್ಕಳು ಮಾತಾಡಿದಾಗ ಏನು ಮಗು ಮಾತಾಡಿದ್ರೆ ಹೊರದು ಬಿಡಬೇಡ, ಏನೋ ಹೇಳುತ್ತೆ ಪಾಪ, ಅದನ್ನು ಕೇಳು, ತದನುಡಿಯನ್ನು ಕೇಳು. ಇದನ್ನ ಅರ್ಥ ಮಾಡಿಕೊಂಡ್ರೆ ದೊಡ್ಡವರ ಸೇವೆ ಮಾಡಿದಾಗ ತಿಳ್ಕೋಬೇಕಾದ ಭಾವನೆ ಅಂದ್ರೆ ಅದೇ. ನಮ್ಮೇಲೆ ಅವರು ಕಣ್ಣೆ ತೋರಿಸಿದ್ರು ಅಂದ್ರೆ ನಾವು ತೋರಿಸ್ಬೇಕಲ್ಲ ಇನ್ನೊಬ್ಬರ ಮೇಲೆ, ನಮ್ಮ ಕಮಿಟ್ಮೆಂಟ್ ಅದು. ನಾವು ತಗೊಂಡ ಮೇಲೆ ಕೊಡಬೇಕಾದ ನಮ್ಮ ಕಮಿಟ್ಮೆಂಟ್ ತಾನೇ. ಅದನ್ನೇ ಆತ್ಮೌಪಮೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ, ಅಂಥವನ್ನು ತಲುಪಿ ಯೋಗಿಯಾಗಬೇಕು. ಯೋಗಿನಾಮದ್ದು ಸರ್ವೇಶಾಂ ಸಮೇ ಯುಕ್ತ ತಮೋ ಮತಃ, ಅತಿ ದೊಡ್ಡ ಯೋಗಿಯಾಗಬೇಕು ಅಂತ ಹೇಳಿದರೆ. ಇದನ್ನೆಲ್ಲ ಕೇಳಿದಾಗ ಕೊನೆಗೆ ಒಂದು ಮಾತು ಬರುತ್ತೆ. ಅರ್ಜುನ ಕೇಳ್ತಾನೆ, ಕೃಷ್ಣ ಇಷ್ಟೆಲ್ಲ ನಮಗೇನು ಅನಿಸುತ್ತೋ ಅರ್ಜುನ ಅದನ್ನು ಕೇಳಿಬಿಡ್ತಾನೆ. ಕೃಷ್ಣ, ಎಲ್ಲ ಕೇಳಿದ್ದಾಯಿತು, ನನಗೆ ಗೊತ್ತಾಯಿತು, ಇದು ಆಗೋ ಕೆಲಸ ಅಲ್ಲ, ಹೋಗೋ ಕೆಲಸ ಅಲ್ಲ. ಇಂಥ ಯೋಗ ನಮ್ಮ ಜನ್ಮದಲ್ಲಿ ಮಾಡಲಿಕ್ಕಾಗಲಿಲ್ಲ, ಬಿಡಲಿಲ್ಲ. ನಮಗೇನಿಸುತ್ತೋ ಕೇಳೇ ಬಿಡ್ತಾನೆ. ಚಂಚಲಂಹಿ ಮನಃ ಕೃಷ್ಣ ಪ್ರಮಾತಿ ಬಲಭದ್ರಢಂ ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರಂ. ಇದು ಎಲ್ಲದಕ್ಕೂ ಬೇಕಾದ ಮನಸ್ಸು, ಅದನ್ನು ಹಿಡಿಬೇಕು. ಅದಾಗಲಿಲ್ಲ, ಹೋಗಲಿಲ್ಲ, ಆದ್ರಿಂದ ನನ್ನ ಯೋಗಕ್ಕೆ ನಮೋ, ನಿನ್ನೆ ನಮೋ, ನಮ್ಮ ಯೋಗಕ್ಕೆ ನಮಸ್ಕಾರ ಅಂತ ಯಾಕೆ ಅನ್ನಬಾರದು? ಪರಮಾತ್ಮ ಉತ್ತರ ಕೊಡ್ತಾನೆ. ಎಂಥ ಉತ್ತರ ಕೊಡ್ತಾನೆ? ನಮಗೆ ನಿರಾಸೆ ಆಗಿರುತ್ತಲ್ಲ, ನಿರಾಸೆ ಆಗಲೇಬಾರ್ದಂತ ಉತ್ತರ ಕೊಡ್ತಾನೆ. ಭಗವದ್ಗೀತೆ ಅದಕ್ಕೆ ಎಲ್ಲರಿಗೂ ಪ್ರಿಯವಾಗೋದು. ನಿಮಗೆ ನೋ ಅಡ್ಮಿಷನ್, ಇಂಜಿನಿಯರ್ ನೋ ಅಡ್ಮಿಷನ್, ಮೆಡಿಕಲ್ ನೋ ಅಡ್ಮಿಷನ್, BSc ಸೀಟ್ ಸಿಗೋದಿಲ್ಲ, BCom ಸಿಗೋದಿಲ್ಲ. ಆದರೆ ಭಗವದ್ಗೀತೆಯನ್ನು ದೇವರ ಹತ್ರ ಹೋದರೆ ಸಮಾಯಾತ ಸಮಾಯಾತ ಯೋಯೇ ಮೋಕ್ಷ ಪದೇಚ್ಛವ, ಪರಮಾತ್ಮ ಬನ್ನಿ ಅಂತ ಡಿಸ್ಕರೇಜ್ ಮಾಡೋದೇ ಇಲ್ಲ ಪರಮಾತ್ಮ. ಅದಕ್ಕೆ ಪರಮಾತ್ಮನನ್ನು ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನೋ, ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾನೆ ಪರಮಾತ್ಮ? ಅದೇ 6ನೇ ಅಧ್ಯಾಯದ ಕೊನೆಯ ಭಾಗ. ಆ ಶ್ಲೋಕಗಳನ್ನು ನಾಳೆ ದಿವಸ ಸರಿಯಾಗಿ ಯಥಾಪ್ರಕಾರ ಮಂಗಳವಾದ್ದರಿಂದ ಕೊನೆಯ ದಿವಸವಾದ್ದರಿಂದ ಬೇಗ ಶುರುವಾಗುತ್ತೆ. ನಾಳೆ 6:30 ಶುರು ಮಾಡಿಬಿಟ್ಟು 8:00 ಮುಂದಿನ ಎಲ್ಲ ಶ್ಲೋಕಗಳ ಸಾರಾಂಶ. ನಮಗೆ ಎಷ್ಟು ಧೈರ್ಯ ಕೊಡುತ್ತ ಶ್ಲೋಕಗಳು ಅಂದರೆ, ನಾವು ಯೋಚನೆ ಮಾಡಲೇಬೇಕಾಗಿಲ್ಲ ಅನ್ನೋ ಧೈರ್ಯವನ್ನು ಕೊಡ್ತಂಗ್ರ ಶ್ಲೋಕಗಳು. ಆ ಶ್ಲೋಕದ ಪ್ರವಚನದೊಂದಿಗೆ ಈ ಬಾರಿಯ ಪ್ರವಚನ ಮಾಲಿಕೆ ಮಂಗಳವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಂ.